ஆச்சாரியசாலினா ஆனந்ததீர்த்தபகவத்பாதான் வந்தே நிரந்தரம் பத்மநாபதீர்த்தார்க்கோகணோஸ்து திருஷே மம நதத்வமார்க்கே கமனம் வினா யதுபஜீவனம் பிரணம்ய சரணத்வந்தம் குருணாம் தத்கிருபாபலாத் வியாகரிஷ்யே யதாபோதம் கீதா தாத்பரிய நிர்ணயம். சர்வத்த விஷ்ணு ஏக இதி ஸ்திதா தேயமுச்சதே ஆத்மானம் விஷ்ணு சர்வபூதேஷு ஸ்திதம் பரமாத்மானம் தேயமுச்சதே யோகபலமுச்சதே பிரசாந்த இதி பிரசாந்தாத்மா தத்ர பிரம்மபூத பத பிரம்மபூதா பிரசன்னாத்மா அந்திதே நா சோசதி ந காங்க்ஷதி. ஆ ஒந்து ஸ்தியில் அவன் யாவ அபேட்சை அல்டிமேட் சுக சிக்காக இன்னாவ பைக்கு கூட அவன் இரலக்கே சாத்தியவே இல்லை அந்தவன்னு தலுப்தானே. அந்யார்த்த பிரதீத்தி நிராசாய அர்த்தமாகா பரமாத்மனே ஆதாந்த அர்த்தம் அல்ல பிரம்மணி பூதம் அந்யதா பகு பிரமாண விரோதாதிதிபாவா. இப்பேரே அர்த்தம் மாடிற எல்லா பிரமாணக்கும் விருத்தவாகுவதரிந்த மாத்தன்ன ஹேளக்கூடுது. அனேன பூர்வோக்தம் மத்சம்ஸ்தா மத்சம்ஸ்தா பதமபி வியாக்கியாதம் பவதி. இதரிந்த ஹிந்தி ஹேளிதந்த மத்சம்ஸ்தாம் நன்னல்லே இருத்தானவனு அந்தக்கந்த மாத்திகு அர்த்த ஹேளிதந்தே ஆயிது. நானே ஆக்தானல்ல நன்னல்லே இருத்தானே. ಈಗ ಧ್ಯಾನ ಮಾಡೋಕ್ಕಾರೆ ಏನು ಮಾಡಬೇಕು ಅಂದರೆ ಧ್ಯೇಯ ಮುಚ್ಚತೆ ಸರ್ವಭೂತಸ್ಥವಿತಿ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಅಂತಿದೆ. ಎಲ್ಲ ಪ್ರಾಣಿಗಳು ಸರ್ವಭೂತೇಷು ಸ್ಥಿತಂ ಪರಮಾತ್ಮಾನಂ. ಎಲ್ಲ ಪ್ರಾಣಿಗಳಲ್ಲೂ ಕೂಡ ನೆಲೆಸಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಮತ್ತು ತನ್ನೊಡೆಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತಲೂ ಧ್ಯಾನ ಮಾಡಬೇಕು. ತತ್ರ ಆತ್ಮಪದೇನ ಜೀವ ಉಚ್ಯತೆ ಇತಿ ಅನ್ಯಥಾ ಪ್ರತೀತಿ ನಿರಾಸಾಯ ಆಹಾ. ಯಾರೇನು ತಿಳ್ಕೊಂಡ್ಬಿಡ್ತಾರೆ ಆತ್ಮ ಅಂದರೆ ತನ್ನನ್ನೇ ಧ್ಯಾನ ಮಾಡಬೇಕು ಅಂತೇಳಿ ಆ ಅರ್ಥ ಅಲ್ಲ. ತತ್ರ ಆತ್ಮಪದೇನ ಜೀಥ ಆತ್ಮನ ಒಳಗೆ ಪರಮಾತ್ಮ ಇದ್ದಾನೆ ಆತನನ್ನು ಧ್ಯಾನ ಮಾಡಬೇಕು. ಸರ್ವೇತಿ ಭೋಕ್ತಾರಮಿತಿ ಸಂಕ್ಷೇಪೋಕ್ತೌ ಪರಮಾತ್ಮನ ಏವ ಧ್ಯೇಯತ್ವೋಕ್ತೇ ಯೋ ಮಾಮಿತಿ ಅನುಮಾದಾಚ್ಯ ಇತಿ ಭಾವ. ಮುಂದೆ ಮಾತನ್ನು ಹೇಳ್ತಾರೆ. ಭೋಕ್ತಾರಂ ಯಜ್ಞ ತಪಸಾಂ ಅಂತ ಹೇಳಬೇಕಾದ್ರೆ ಎಲ್ಲ ಯಜ್ಞಗಳ ಎಲ್ಲ ತಪಸ್ಸುಗಳ ಭೋಕ್ತರು ಜೀವ ಇಲ್ಲೇ ಆಗ್ತಾನೆ. ಆದ್ದರಿಂದ ಇಲ್ಲಿ ಆತ್ಮ ಅಂದರೆ ಪರಮಾತ್ಮನೇ. ಯೋ ಮಾಂ ಈ ರೀತಿ ಯಾರನ್ನನ್ನು ತಿಳಿತಾರಲ್ಲ ಅಂತ ಹೇಳಿದ್ದರಿಂದ ತನ್ನನ್ನು ತನ್ನನ್ನು ಅಂತ ಹೇಳಿದ್ದರಿಂದ ಜೀವ ತನ್ನನ್ನು ಧ್ಯಾನ ಮಾಡೋದಿಲ್ಲ. ಕೃಷ್ಣ ತನ್ನನ್ನು ಅಂತ ಹೇಳ್ತಿರ್ಬೇಕಾದ್ರೆ ಅದು ಕೃಷ್ಣನ ಧ್ಯಾನ ಮಾಡಬೇಕೇ ಹೊರತು ಜೀವ ತನ್ನನ್ನೇ ತಾನು ಧ್ಯಾನ ಮಾಡೋದಲ್ಲ ಅಂತ ಹೇಳಿದೆ. ಸರ್ವತ್ರ ವಿಷ್ಣು ಏಕ ಇತಿ ಸ್ಥಿತ. ಮುಂದೆ ಪರಮಾತ್ಮ ಧ್ಯಾನ ಫಲ ಮುಚ್ಚತೆ. ಪರಮಾತ್ಮನ ಧ್ಯಾನ ವಿಷಯದ ಧ್ಯಾನವನ್ನು ಮಾಡ್ತಾನೆ, ಚಿಂತೆ ಶುರುವಾಗುತ್ತೆ ಅವನಿಗೆ. ವಿಷ್ಣುವಿನ ಧ್ಯಾನವನ್ನು ಮಾಡ್ತಾನೆ, ಚಿಂತೆ ಪರಿಹಾರ ಆಗಿಬಿಡುತ್ತೆ. ಅದಕ್ಕೆ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೇ ಅಂತ ಹೇಳಿದ್ದೆ. ಅಂದರೆ ಯಾವ ಧ್ಯಾನದಿಂದ ಸುಖ ಕೊಡುತ್ತೋ ಆ ಧ್ಯಾನವನ್ನು ಮಾಡಬೇಕು. ವಿಷಯಗಳ ಧ್ಯಾನ ಏನು ಮಾಡುತ್ತೆ? ದುಃಖಕ್ಕೆ ಕಾರಣ. ವಿಷ್ಣುವಿನ ಧ್ಯಾನ ಸುಖಕ್ಕೆ ಕಾರಣ. ಆದ್ದರಿಂದ ಮನುಷ್ಯ ಯಾವಾಗಲೂ ಸುಖವಾದನ್ನು ದಿನಿಸ್ಲಿಕ್ಕೆ ಇಷ್ಟಪಡ್ತಾನೆ, ಸಂಪರ್ಕ ಪಡಲಿಕ್ಕೆ ಇಷ್ಟಪಡ್ತಾನೆ ಹೊರತು ದುಃಖ ಕೊಡ್ತಕ್ಕಂಥದ್ದಲ್ಲ. ವಿಷ್ಣುವೇ ಸುಖ ಕೊಡ್ತಕ್ಕಂಥವನಾದ್ದರಿಂದ ಸರ್ವತ್ರ ವಿಷ್ಣು ಏಕೈತಿ ಸ್ಥಿತ. ಇನ್ನು ಮುಂದೆ ಹೇಳ್ತಾನೆ, ಎಲ್ಲರೂ ಕೂಡ ತನ್ನನ್ನು ಹೇಗೆ ನೋಡಬೇಕು ಉಳಿದವುಗಳನ್ನು ಅಂದರೆ ತನ್ನಂತೆ ಆತ್ಮವ ಸರ್ವಭೂತಾನಿ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳನ್ನು ತನ್ನಂತೆ ನೋಡಬೇಕು. ತನ್ನಂತೆ ನೋಡಬೇಕು ಅಂದ್ರೆ ಏನರ್ಥ? ತನಗೆ ಒಳ್ಳೆಯದಾದರೆ ಸುಖ ಆಗುತ್ತೆ, ಬೈದರೆ ದುಃಖ ಆಗುತ್ತೆ ಅಂತ ತಿಳ್ಕೊಂಡಿರೋದ್ರಿಂದ ಉಳಿದ ಪ್ರಾಣಿಗಳನ್ನ ನಾವು ಬೈದರೆ ಅವರಿಗೆ ದುಃಖ ಆಗುತ್ತೆ. ನಮ್ಮನ್ನು ಬೈದಾಗ ನಮಗೆ ಹೇಗೆ ದುಃಖ ಆಗುತ್ತೋ, ನಾವು ಅವ್ರನ್ನ ಬೈದಾಗ ಅವರಿಗೆ ದುಃಖ ಆಗೋದ್ರಿಂದ ನಾವು ಅವ್ರನ್ನ ಏನು ಮಾಡಿಕೊಡೋದು? ಬೈಕೊಡೋದು. ನಮ್ಮನ್ನು ನಾವು ಸುಖಪಡಿಸ್ತಾಕ ಇನ್ನೊಬ್ಬರು ನಮಗೆ ಬೇಕಾದ ಪದಾರ್ಥ ಕೊಟ್ಟ ಸಂತೋಷವಾಗೋದ್ರಿಂದ ಉಳಿದವರಿಗೆ ನಾವು ಆ ರೀತಿ ಕೊಟ್ಟು ಏನು ಮಾಡಬೇಕು? ಸಂತೋಷಪಡಿಸ್ಬೇಕು. ಆ ಅರ್ಥದಲ್ಲಿ ಅದಕ್ಕೆ ಅಥೋ ವಿಷ್ಣುವನು ವರ್ತಿಸು ಸ್ವದೇ ಸ್ವವ ಸ್ನೇಹ ಕರ್ತವ್ಯ. ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲರಲ್ಲೂ ಮಾಡಬೇಕು ಅಂತ ಕೇಳಿದರೆ ಇಲ್ಲ, ವಿಷ್ಣು ಅನುವರ್ತಿಷು. ವಿಷ್ಣು ಭಕ್ತರಲ್ಲಿ ಅನುಸಂಧಾನ ಇರಬೇಕು. ಅಯೋಗ ಕ್ರಿಮಿನಲ್ಸಲ್ಲಿ ಮಾಡೋಕ್ಕಾಗುತ್ತಾ? ಟೆರರಿಸ್ಟ್ಗಳಲ್ಲಿ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ವಿಷ್ಣು ಅನುವರ್ತಿಷು ಅಂದರೆ ವೈಷ್ಣವೇಶು ಅಂತ ಅರ್ಥ. ಸ್ವವತ್ ಸ್ನೇಹ ಕರ್ತವ್ಯ. ನಮ್ಮಲ್ಲಿ ಹೇಗೆ ನಮಗೆ ಸ್ವತಃ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿಯನ್ನು ಯಾರಲ್ಲಿ ತೋರಿಸ್ಬೇಕೋ? ವಿಷ್ಣು ಭಕ್ತರಲ್ಲಿ ತೋರಿಸ್ಬೇಕು. ಅಥವಾ ವಿಷ್ಣು ಅನುವರ್ತಿಷು ಸ್ವವತ್ ಸ್ನೇಹ ಕರ್ತವ್ಯ. ಯಾವುದು ಅಲ್ಲಲ್ಲ ಆಚಾರ ವಾಕ್ಯದ ಅಷ್ಟೋ ವಿಷ್ಣುವನ್ನು ವರ್ತಿ ಬೇಕಾಷ್ಟು ಕೊಟೇಷನ್ ಕೊಟ್ಟಿದ್ದರಿಂದ ಇಲ್ಲಿ ಏನು ಹೇಳಿದರು? ಬರೀ ಅರ್ಥ ಹೇಳಿದ್ರು ಅಷ್ಟೆ. ಕೊಟೇಷನ್ ಬೇಕಾಷ್ಟು ಕೊಟ್ಟೆ, ಇದು ಆಚಾರ ವಾಕ್ಯ. ಅಥೋ ವಿಷ್ಣು ಅನುವರ್ತಿಷು ಸ್ವವತ್ ಸ್ನೇಹ ಕರ್ತವ್ಯ. ಅತಃ ಯೋಗಿನಃ ಏವಾ ಪರಮಾತ್ಮ ಧ್ಯಾನ ಫಲಮುಚ್ಯತೆ ಸರ್ವ ಇತಿ ತತ್ರ ಏಕತ್ವಮಾಸ್ಥಿತಃ ಇತಿ ಅನ್ಯಥಾ ಪ್ರತೀತಿ ನಿರಾಸಾಯ ವ್ಯಾಚಷ್ಟೇ ಸರ್ವತ್ರ ಇತಿ. ಏಕತ್ವಮಾಸ್ಥಿತಃ ಅಂದರೆ ತಾನು ಐಕ್ಯ ಹೊಂದಿದ್ದಾನೋ ಅಂತ ಅರ್ಥ ಅಲ್ಲ. ವಿಷ್ಣು ಒಂದೇ ಕಡೆ ಒಬ್ಬನೇ ಆಗಿದ್ದಾನೆ, ಭೇದ ಇಲ್ಲದವನೇ ಆಗಿದ್ದಾನೆ ಅಂತ ಅರ್ಥ ಮಾಡಬೇಕು. ಅನ್ಯಥಾ ಸರ್ವಭೂತ ಸ್ಥಿತಮಿತಿ ಸ್ವವಚನ ವಿರೋಧಾದಿತಿ ಭಾವ. ಸರ್ವಭೂತ ಸ್ಥಿತ ಅಂತ ಹೇಳಿದ ಮೇಲೆ ಏಕತ್ವ ಅಂದರೆ ಐಕ್ಯ ಹೇಗಾಗುತ್ತೆ ಗೊತ್ತಾಯ್ತಾ? ಒಬ್ಬನೇ ಎಲ್ಲ ಕಡೆ ಇದ್ದಾನೆ, ಪರಮಾತ್ಮನೇ ಸತತ ಏಕರೂಪಿಣೆ. ಆ ಚಿಂತನೆ ಮಾಡಬೇಕು ಅಂತ ಅರ್ಥ. ಯೋಗಿನಃ ಏವ ಇತ್ತಂ ಭಾವಾಂತರ ಮುಚ್ಚತೆ ಆತ್ಮ ಇತಿ. ಈಗ ಆತ್ಮ ಹೇಳಬೇಕಾದ್ರೆ ತತ್ಸರ್ವಂ ಪ್ರಾಣೆ ವಿಷಯಮಿತಿ ಅನ್ಯಥಾ ಪ್ರತೀತಿ ನಿರಾಸಾಯ ವ್ಯಾಚಷ್ಟೇ ಅತ ಅತಃ. ನೋಡಿ, ತತ್ಸರ್ವಂ ಪ್ರಾಣಿ ವಿಷಯಂ, ಎಲ್ಲ ಪ್ರಾಣಿಗಳಿಗೂ ಅಪ್ಲಿಕಬಲ್ ಆದ ವಿಚಾರ ಅಲ್ಲ ಇದು. ವಿಷ್ಣುನುವರ್ತಿಷು, ವಿಷ್ಣು ಭಕ್ತರಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ. ಇಲ್ಲದೆ ಹೋಗಿದ್ರೆ ದುರ್ಯೋಧನ ಭೀಮಸೇನ ದೇವರು ಕೊಲ್ತಾರೆ, ಮತ್ತು ಸವತ್ತು ಅಂತ ಹೇಳಿದ ಮೇಲೆ ತಮ್ಮನ್ನು ಕೊಂದಾಗ ದುಃಖ ಆಗುತ್ತಲ್ಲ, ಹೊಳ್ಳೆ ಕೊಲ್ಲಕ್ಕೆ ಬಂದಾಗ ದುಃಖ ಆಗುತ್ತೋ ಇಲ್ಲೋ, ದುರ್ಯೋಧನ ದುಃಖ ಮಾಡಿದಾಗಾಯ್ತಲ್ಲ ಅಂದರೆ ವಿಷ್ಣು ದೇಶಗಳಿಗೆ ಏನು ಮಾಡಬೇಕು? ಅಪ್ರಿಯವನ್ನೇ ಮಾಡಬೇಕು. ವೈಷ್ಣವರಿಗೆ ಏನು ಮಾಡಬೇಕು? ಪ್ರಿಯವನ್ನೇ ಮಾಡಬೇಕು. ಅದಕ್ಕೆ ವಿಷ್ಣು ಅನುವರ್ತಿಸು ಅಂತ ಹೇಳಿದರು. ಕೃಷ್ಣನೇ ಸ್ವತಃ ಅಯೋಗ್ಯ ಸಂಹಾರ ಮಾಡ್ತಿದ್ದಾನೆ ಕಂಸಾದಿಗಳನ್ನು. ಅದರಿಂದ ಅರ್ಥ ಏನಾಗ, ಎಲ್ಲರೂ ಒಂದೇ ರೀತಿ ನೋಡಬೇಕು ಅಂತಿದ್ದರೆ ಕಂಸಾದನ್ನ ಕೊಲ್ಲಬಾರ್ದಾಗಿತ್ತು. ಸೊ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರನೇ ವೈಷ್ಣುವನ್ನು ವರ್ತಿಸು ಅಂತ ಅರ್ಥ ಸರಿ ಹೋಯಿತು. ತತ್ಸರ್ವಂ ತತ್ಸರ್ವ ಪ್ರಾಣಿ ವಿಷಯಮಿತಿ, ಸರ್ವಂ ಪ್ರಾಣಿ ವಿಷಯ ಅಂತ ಓದಕೋಬಾರದು, ತತ್ಸರ್ವ ಪ್ರಾಣಿ ವಿಷಯ ಅಂತ ಸರಿ ಇರುತ್ತೆ. ಸರ್ವ ಪ್ರಾಣಿ ವಿಷಯ ಅಲ್ಲ, ವೈಷ್ಣವರ ವಿಷಯ ಮಾತ್ರ ಇದು. ಅತ ಇತಿ ಅತ್ರ ಭಗವದೀಶ್ವೇವ ಸ್ವಸ್ಮಿನ್ ನಿವಾ ಸ್ನೇಹೋ ವಿಧೀಯತೆ ಅನ್ನೋದು ಅವೈಷ್ಣವೇಶು. ಇನ್ನೂ ಸ್ಪಷ್ಟ ಮಾಡಿದೆ ಟೀಕಾರ ಹೇಳಬೇಕಾದ್ರೆ, ಭಗವದೀಯೇಶ್ವೇವ ಭಗವದೀಯೇಶು, ಭಗವಂತನಿಗೆ ಸಂಬಂಧಪಟ್ಟವರು ಭಗವದೀಯರು, ಭಗವದ್ಭಕ್ತರೊಳಗೆ ಮಾತ್ರನೇ. ಸ್ವಸ್ಮಿನ್ ನಿವ ಸ್ನೇಹೋ ವಿಧೀಯತೆ, ತನ್ನಲ್ಲಿ ಹೇಗೆ ಸ್ನೇಹ ಮಾಡಬೇಕು ಹಾಗೆ ಮಾಡಬೇಕೇ ಹೊರತು, ನಾವು ಅವೈಷ್ಣವೇಶು ಅವೈಷ್ಣವರಲ್ಲಿ ಎಂದು ಸ್ನೇಹ ಮಾಡಿಕೊಡೋದು. ಅದನ್ನೇ ಆಚಾರ್ಯರು 18ನೇ ಅಧ್ಯಾಯದಲ್ಲಿ ತಾತ್ಪರ್ಯದಲ್ಲಿ ಹೇಳಬೇಕಾದ್ರೆ ಭೀಮಸೇನ ದೇವರು ಸಖ್ಯಂ ನ ಅವೈಷ್ಣವೈಶ್ಚಕ್ರೇ, ಅವೈಷ್ಣವರ ಸ್ನೇಹವನ್ನು ಮಾಡ್ತಿರಲಿಲ್ಲ. ಪ್ರತೀಪಂ ವೈಷ್ಣವೇಶು ಚ, ವೈಷ್ಣವರಿಗೆ ವಿರೋಧ ಮಾಡ್ತಿರಲಿಲ್ಲ ಅಂತ ಹೇಳ್ತಾರೆ. ಶುದ್ಧ ಭಾಗವತ ಧರ್ಮ, ವೈಷ್ಣವರಿಗೆ ಅನ್ಯಾಯವಾಗದಂತೆ ನೋಡ್ಕೋಬೇಕು, ಅವೈಷ್ಣವರಿಗೆ ನ್ಯಾಯ ಸಿಗದಂತೆಯೇ ನೋಡ್ಕೋಬೇಕು. ಏನು ಸುಲಭ ಹೇಳಿಬಿಟ್ಟಿದೆ, ಏನೇನು ಕೆಷ್ಟೊತ್ತು ಹೇಳಿ ಆಗಿದೆ ಈಗಾಗಲೇ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ವೈಷ್ಣವರಂತೂ ಗೊತ್ತಿದ್ದಾರೆ ಇರ್ತಾರೆ, ಅವಾಗ ಯೋಚನೆ ಇಲ್ಲ. ಇನ್ನು ಉಳಿದವ್ರು ವೈಷ್ಣವರು ಅಂದ್ರೆ ನಮಗೆ ಗೊತ್ತಿಲ್ಲ, ಏನಂತ ಅಷ್ಟು ಮಾಡ್ಕೋಬೇಕು, ಅಷ್ಟು ಮಾಡ್ಕೊಂಡು ಮಾಡಿ ಅಂತ. ಅನ್ಲೆಸ್ ಅದರ್ವೈಸ್ ಡಿಸ್ಪ್ರೂವ್ಡ್, ಗೊತ್ತಾಯ್ತಾ? ಗೊತ್ತಾಯ್ತಾ? ಇದು ಉಳಿದವ್ರು ಯಾರೋ ಬರ್ತಾರಪ್ಪ ದಾರಿಗೆ, ದಾರಿ ತೋರಿಸ್ತಾರೆ, ಏ ಸತ್ಯ ಹೇಳ್ತೀಯ ಅಂತ ಪ್ರಮಾಣ ಮಾಡಂತ ಕೇಳ್ತೀವ, ಏನರ್ಥ ಅದಕ್ಕೆ? ಟೈಮ್ ಕೇಳ್ತೇವೆ ಹೇಳ್ತಾನೆ, ಏನೇ ಸತ್ಯ ಹೇಳ್ತೀಯ ಅಂತ ಕೇಳಿದರೆ ಅದು ಸ್ವತಃ ಪ್ರಾಮಾಣ್ಯ. ಅವನಲ್ಲಿ ಏನಂತ ತಪ್ಪಕ್ಕೆ ಯಾವಾಗಲೂ ಕೂಡ ಇಷ್ಟವರು ಅಂತ. ಇನ್ನು ಹಂಗೆ ಅಷ್ಟೇ, ಯಾವಾಗಲೂ ಅದೇ, ಯಾವಾಗಲೂ ಅಷ್ಟು ಸರ್ಟಿಫಿಕೇಟ್ ಕೊಟ್ಟರೆ ಎಸ್ ಅಂತ ಹೋಗ್ತಾನೆ. ಕೋಟೆ ಕೊಟ್ಟವ್ರಿಗೆಲ್ಲ ಹಾಗಿದ್ರೆ ಎಲ್ಲರೂ ಕೋಟೆ ಕೊಡ್ತಾರೆ ಅಂತ ಅರ್ಥನ ಇಲ್ಲ. ಅದು ಬೇರೆ ಆಪತ್ಕಾಲ, ಆಪತ್ಕಾಲ ಯಾವ್ದು ಕರಿತೀರಿ ನೀವೀಗ? ಅಧಿಕಾರ ಬೇರೆ, ಮತ್ತೆ ಯಥಾ ಪ್ರಕಾರ ಈಗ ಅಧಿಕಾರದಲ್ಲಿದ್ದಾಗ ಇಷ್ಟವತ್ತು ಪ್ರಶ್ನೆ ಇಲ್ಲ, ಅಲ್ಲಿ ಅಧಿಕಾರಿ ಅಷ್ಟೇ ಅವನೀಗ. ಒಬ್ಬನು ಯಾವನೋ ಜಾತಿಯವನು ಅಧಿಕಾರ ಮಿನಿಸ್ಟರ್ ಆಗಿದ್ದಾನೀಗ. ಇಲ್ಲಿ ಮಿನಿಸ್ಟರ್ ನೋಡ್ಬೇಕು ಅವ್ರು ಏನಂತ ನೋಡಬಾರ್ದು, ಇಲ್ಲಿ ಜಾತಿ ನೋಡ್ಲಿಕ್ಕೆ ಹೋಗಬಾರ್ದು, ತಿಳಿತಿಲ್ಲ ಪವರ್ ಅಷ್ಟೇ ಇಲ್ಲಿ ಕೌಂಟ್ ಆಗೋದು. ಅದಿಲ್ಲ ಹೋದಾಗಿಲ್ಲ, ಆ್ಯಸ್ ಎ ಮಿನಿಸ್ಟ್ರಿ ಇಸ್ ಇನ್ವೈಟ್, ಎಷ್ಟೋ ಸರ್ತಿ ಪ್ರಿಂಟ್ ಮಾಡಿಸಿರ್ತಾರೆ, ಅವ್ರು ರಿಸೈನ್ ಮಾಡಿಬಿಡ್ತಾರೆ, ಹೋಗಿಬಿಡುತ್ತೆ. ಅವರು ಬರೋದಲ್ಲ, ಇವರು ಕರೆಯೋದಿಲ್ಲ, ಫಸ್ಟೇ ಬಂದವನು ಹಾಕ್ತಾರೆ. ಅವ್ನು ಯಾರು ಹಿಂದೆ ಏನಾಯ್ತು ಗೊತ್ತೇನು, ಡೈರಿ ಪ್ರಿಂಟ್ ಮಾಡಿಸಿದ್ರು ಗೊತ್ತಲ್ಲ, ನಾವು ಡೈರಿ ಪ್ರಿಂಟ್ ಮಾಡಿಸಿದ್ದಾರೆ, ಸ್ವಲ್ಪ ಗೌರ್ಮೆಂಟ್ ಹೋಯ್ತು. ಆಮೇಲೆ ಏನು ಎಲ್ಲ ಡೈರಿ ಹೋದ ಮತ್ತೆ ಹೊಸ ಪ್ರಿಂಟ್ ಮಾಡಿಸಿದ್ರು, ಹಳೇದಿರಲಿ ಬಿಡಿ ಹೋಗುತ್ತೆ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಆ ಕಾಲಕ್ಕೆ ಏನಿರುತ್ತೋ ಅದಷ್ಟೇ, ಪವರ್ ಇದ್ದವ್ರು ಹೆಸರು ಹಾಕ್ಬಿ, ಇಲ್ಲಾಂದ್ರೆ ಇಲ್ಲ. ವೈಷ್ಣವರು ಅಂದರು ಅಧಿಕಾರದಲ್ಲಿ ಯಾರಿರ್ತಾರೆ, ವಿಷ್ಣು ಸನ್ನಿಧಾನ ಹೇಳಿಬಿಟ್ಟಿದ್ದಾರೆ. ಅಧಿಕಾರದಲ್ಲಿ ಯಾರನ್ನು ನೋಡಬೇಕು, ದೇವರು ಸನ್ನಿಧಾನ ಇರೋದ್ರಿಂದ ನಮ್ಮಲ್ಲಿ ಎಷ್ಟೋ ಜನ ಗಲಾಟೆ ಮಾಡಿಕೊಂಡು ಅವ್ರಿಗೆ ಸಲ್ಯೂಟ್ ಹೊಡಿಬೇಕು, ರಿಸೈನ್ ಮಾಡಿ ಕೆಲಸ ಕಳ್ಕೊಂಡು ಬಂದವರು ಇದ್ದಾರೆ. ದಡತನ ಏನಿದೆ ಅಲ್ಲಿ, ದೇವರು ಸನ್ನಿಧಾನ ಅಷ್ಟೇ. ಅಂದರೆ ಗೌರವ ಕೊಡೋದು ಯಾತಕ್ಕೆ ಕೊಡ್ತೀರಿ ನೀವೀಗ, ಸನ್ನಿಧಾನಕ್ಕೆ ಅಷ್ಟೇ. ಅದರಿಂದ ಮೂಲವಂತು ಏನು ಸಮಸ್ಯೆನೇ ಇಲ್ಲ ಅಲ್ಲಿ. ಅನುಸಂಧಾನ ಇಲ್ಲದೆ ಹೋಗಿದ್ದಕ್ಕೆ ಏನಾಯ್ತು, ಅವರಿಗೆ ಕೆಲಸನೂ ಹೋಯಿತು, ತಪ್ಪು ಅನುಸಂಧಾನ ಮಾಡಿ ಕೆಲಸ ಕಳ್ಕೊಂಡ್ರು ಅಂತ ಮಾಡ್ಬಾರ್ದು. ಅಪ್ಲಿಕಬಲ್ ಎಲ್ಲ ಸುಪೀರಿಯರ್ಗೆಲ್ಲ ಅಪ್ಲಿಕಬಲ್. ಸುಪೀರಿಯರ್ ಒಳಗೆ ಏನಿರುತ್ತೆ, ದೇವರು ಸನ್ನಿಧಾನ ಇದೆ, ಗೌರವ ಕೊಡೋದಿಲ್ಲ ಅದಕ್ಕೆ ಅಷ್ಟೇ. ಗೌರವ ಕೊಟ್ಟರೆ ಕ್ಯಾರಿ ಅಂತ ಕೇಳೋದಿಲ್ಲ, ಪ್ರಸಂಗ ಇಲ್ಲ ಆಗ ಪ್ರಸಂಗ ಅದರೊಳಗೆ. ಇದು ಕರೆಂಟ್ ಇರೋವರೆಗೂ ಇದು, ಆಮೇಲೆ ವೈರ್ ಅಷ್ಟೇ ಇದು, ಅದಿರೋವರೆಗೂ ಕರೆಂಟ್ ಅಂತ ಕರಿತೀವಿ. ಹೋಮಿನ ಏನಂತ ಕರೀತಾರೆ, ವೈರ್ ಅಷ್ಟೇ, ಅದಕ್ಕೇನು ಬೆಲೆ ಇಲ್ಲ. ಆಗ ಅದು ಗೋಲ್ಡ್ ವೈರ್ ಆದರೆ ಭಾಳ ಬೆಲೆ ಇರುತ್ತೆ. ಅದು ಗೋಲ್ಡ್ ವೈರ್ ಆಗಿಬಿಟ್ರೆ ಏನಾಗುತ್ತೆ, ವೈಷ್ಣವ ಈವನ್ ವಿಥೌಟ್ ಪವರ್ ಈಸ್ ಗ್ರೇಟ್. ಯಾಕೆ ವೈಷ್ಣವತ್ತನೇ ಪವರ್ ಅವನು, ಅರ್ಥ ಆಯ್ತಾ? ಒಳ್ಳೆ ವ್ಯಕ್ತಿ ಇದ್ದಾನೆ, ಒಳ್ಳೆತನನೇ ಅವನು ಗುಣ. ಕೆಟ್ಟವನಿದ್ದಾನೆ ಅಧಿಕಾರ, ಕೆಟ್ಟ ಅಧಿಕಾರಿಗೂ ಒಳ್ಳೆತನ, ಅವನಿಗೆ ಗೌರವ ಇಲ್ಲ. ಒಳ್ಳೆಯವನಿದ್ದಾನೆ ಅಧಿಕಾರದಲ್ಲಿದ್ದಾನೆ ಗೌರವ, ರಿಟೈರ್ ಆದರೂ ಗೌರವ, ಮತ್ತೆ ಅದಕ್ಕೆ ಒಳ್ಳೆ ಆಫೀಸರು, ಒಳ್ಳೆ ಆಫೀಸ್ ನೆನೆಸ್ಕೊತಾರೆ ಎಷ್ಟೋ ತರುತ್ತೆ, ಅಂಥ ಆಫೀಸರ್ ಇದ್ದರು ಎಷ್ಟು ಒಳ್ಳೆಯವರಿದ್ರು ಜ್ಞಾಪಿಸ್ಕೊತಾರೆ. ಅಂದರೆ ಅವನಿಗೆ ಗೌರವ ಹೋಗಲಿಲ್ಲ, ಅಯೋಗ್ಯನಾದರೆ ಅಧಿಕಾರ ನಿಮಿತ್ತ ಗೌರವ ಇತ್ತು. ಇವನಿಗೆ ವ್ಯಕ್ತಿತ್ವ ನಿಮಿತ್ತ ಗೌರವನೇ ಇದೆ, ಅಧಿಕಾರದ ಡಬಲ್ ಗೌರವ ಅಷ್ಟೇ, ಅದು ಹೋಗೋದೇ ಇಲ್ಲ. ಈ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ ಅದು. ದೆನ್ ಏನು ಹೈಲಿ ಪ್ರಾಕ್ಟಿಕಬಲ್ ಆಚಾರ ಹೇಳ್ತೀವಿ, ಇಂಪ್ರಾಕ್ಟಿಕಬಲ್ ಅಲ್ಲೇ ಇಲ್ಲ, ಹೈಲಿ ಪ್ರಾಕ್ಟಿಕಬಲ್. ನೀವು ಮನೆಯಲ್ಲಿ ಧರ್ಮಾಚಾರ ವೇಸ್ಟ್ ಏನು ತಮಸ್ಯ, ಬಸ್ಸಲ್ಲಿ ಹೋಗ್ತೀರಿ ನಿಮ್ಮಷ್ಟೇ ನಿದ್ರೆ ಆಯ್ತು, ಆ್ಯಸ್ ಎ ಪ್ಯಾಸೆಂಜರ್ ಅಷ್ಟೇ. ಆಫೀಸಲ್ಲಿ ಒಬ್ಬ ಕೊಲಿಗೆ ಜೊತೆ ಮಾತಾಡೋದು ಅಷ್ಟೇ, ಬೇರೆ ಏನು ಕೊಲಿಗೆ ಅಷ್ಟೇ, ಆ ಗೌರವ ಅವನಿಗಿದೆ. ಮತ್ತು ಅವನ ಜೊತೆ ಊಟ ಮಾಡೋದು, ಅದನ್ನು ತಂದು ಅವನಿಗೆ ಕೊಡೋದು, ಅವ್ನು ತಾನಕ್ಕೆ ಕೊಡೋದು, ಇಲ್ಲ ಯಾವ ಶಾಸ್ತ್ರ ಹತ್ರ ಹೇಳಿಲ್ಲ. ಅವ್ರ ಪದ್ಯ ನೋಡ್ಬೇಕು ನೀವು, ನೋಡಿಬಿಟ್ರೆ ಲಂಚಲ್ಲಿ ಅಸಹ್ಯ ಬಂದು ಹೋಗ್ಬಿಡುತ್ತೆ, ಎಲ್ಲರೂ ಅಡ್ಜಸ್ಟ್ ತಮ್ಮ ತಾ ಹಂಚ್ಕೊಂಡ್ಬಿಡ್ತಾರೆ ಆ ಕಡೆಗೆ. ತಿಂದು ಬೇರೆ ಇಡ್ತಾನೆ ಅರ್ಧ, ಅದನ್ನ ನೀನು ಅರ್ಧ ತಿಂತಾನೆ, ಮತ್ತೆ ಇನ್ನೊಬ್ಬ ಉಳಿದ ಅರ್ಧ ತಿಂತಾನೆ. ಅಂದರೆ ಮೋಸ್ಟ್ ಅನ್ಹೈಜಿನಿಕ್ ಫಸ್ಟ್ ಆಫ್ ಆಲ್, ಸಮಸ್ತ ರೋಗಗಳಿಗೆ ಆಕಾರ. ಕಾಮನ್ ಸೆನ್ಸ್ ಪ್ರೀತಿ ವಿಶ್ವಾಸ ತೋರಿಸ ಲಕ್ಷಣನ ಇದು, ಮತ್ತು ಮೂರ್ಖತನ ಅಂತ ಕರೀತಾರೆ ಅದು. ಅಂದರೆ ಅದು ಅತಿ ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಂಡ್ಬಿಡ್ತಾರೆ, ಎಂದು ಮಾಡಿಕೊಡ್ತು. ಇವತ್ತು ನಮಗಿದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಿದೆ, ನಮಗೀಗ ರೈಟ್ ಆಫ್ ಫುಡ್ ಇದೆ, ನಾವು ಯಾವ ಇಷ್ಟ ಬೇಕು ತಿನ್ಬೋದು, ಬೇಡ ಅಂತ ಹೇಳ್ಬೋದು, ಮತ್ತೆ ತಿನ್ನಲೇ ಬಗ್ಗೆ ಯಾರು ಒತ್ತಾಯ ಮಾಡಾಗಿಲ್ಲ. ಎಂಥ ಸಮಾರಂಭದಲ್ಲೂ ಕೂಡ, ಮೀಟಿಂಗ್ನಲ್ಲೂ ಕೂಡ, ನಾನು ತಿನ್ನೋದಿಲ್ಲ ಅಂದರೆ ತಿನ್ನೋ ಅಂತ ಹೇಳಾಗಿಲ್ಲ ಅವರು. ನೀವು ಅವಮಾನ ಮಾಡಿದರೆ ಬೈಬೋದು ಅಷ್ಟೇ ಹೊರತು, ಅವರು ನನಗೆ ಬೇಕಿಲ್ಲ ಅಂದರೆ ಮುಗಿದೋಯ್ತು. ನಿಮಗೆ ಅಂಥವ್ರು ಇಂಥವ್ರು ಇವೆಲ್ಲ ತಿಂದು ಜಾತಿ ಕೆಟ್ಟೋಗಿ ಹಾಗೆಲ್ಲ ಹೇಳಬಾರ್ದು, ಅದು ಮೂರ್ಖತನ. ಆಹಾರದ ಪ್ರಶ್ನೆ ಬರಲಿಲ್ಲ, ಬೇರೆ ಪ್ರಶ್ನೆ ಬಂದಾಗ ಕೃಷ್ಣ ಅವನಿಗೆ ಅಗಸಾಗ ಬಟ್ಟೆ ಕೊಡಲಿಲ್ಲ, ಅದು ಬೇರೆ, ಬಾಯಿ ಬಂದ ಬೈತಾನೆ, ಅದು ಇಶ್ಯೂ ಆಯಿತು. ಅರ್ಥ ಆಯ್ತಾ? ಇಶ್ಯೂ ಆಗಿದ್ದು ಅಲ್ಲಿ ಇಲ್ಲ. ಕಂಸನ ಬಿಡಿ, ಅವನಿಗೆ ಗೊತ್ತಿಲ್ಲ ಪಾಪ ಕೃಷ್ಣ ಯಾರು ಅಂತ ಗೊತ್ತಿಲ್ಲ ಅವನಿಗೆ, ಅದು ಬೇಕಿಲ್ಲ. ಯಾರು ಒಬ್ಬನಿಗೆ ಏನಂತ ಹೇಳಿ ಕೇಳಿದಾಗ ಕೊಡೋದಿಲ್ಲ, ನನ್ನ ಕಮಿಟ್ಮೆಂಟ್ ಆ ಥರ ಬಾಯಿ ಬಂದ ಬೈತಾನೆ, ಆ್ಯಸ್ ಇಫ್ ಇಸ್ ಓನ್, ಅದು ತಪ್ಪಾಯಿತು. ಅರ್ಥ ಆಯ್ತಾ? ಇದು ಅರ್ಥ ಇಲ್ಲಿ ಮಾತಿನಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ಅನುಸಂಧಾನ ಅಂದರೆ ಅದೇನೆ, ಅದ್ವೈತಿಗಳನ್ನು ವೈಷ್ಣ ಮೊದಲೇನು ತಿಳ್ಕೋಬೇಕು ಅವ್ರನ್ನ. ಇವತ್ತು ಅದ್ವೈತಿಗಳು ಹುಟ್ಟಿದವರೆಲ್ಲ ಅದ್ವೈತಿಗಳಲ್ಲ, ಮತ್ತೆ ತುಂಬ ಜನ ಅದ್ವೈತಿಗಳು, ಅದ್ವೈತ ಪಂಡಿತರ ಅದ್ವೈತಿಗಳೆಲ್ಲ ಭಾಳ ಜನ, ಎಷ್ಟೋ ಜನ ಬರೀ ಮಾತ್ರ ಒಟ್ಟುಕೊಂಡು ನಮಸ್ಕಾರ ಮಾಡಿಬಿಡ್ತಾರೆ, ದೊಡ್ಡ ಪಂಡಿತ ಅಷ್ಟರ ಮಟ್ಟಿಗೆ ಅವರಿಗಿದೆ. ಆದ್ದರಿಂದ ಅದು ನಿಜವಾದ ಅದ್ವೈತಿಗಳಲ್ಲ ಅವರು, ಅದ್ವೈತದಲ್ಲಿ ಕನ್ವಿಕ್ಷನ್ ಇರಬೇಕು ಅವ್ರಿಗೆ. ಅರ್ಥ ಆಯ್ತು? ಇದು ಅದ್ವೈತ ಅವ್ರು ಪೀಠಾಧೀಶರಿದ್ದಾರೆ, ಅವರು ಕನ್ವಿಕ್ಷನ್ ಇರಬೇಕು, ಪೀಠಾಧೀಶರಾಗಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅವರು ಅದ್ವೈತಿಗಳೇ ಆರ್ತದೆ. ಅದ್ವೈತ ಪಂಡಿತರಿದ್ದಾರೆ, ಒಬ್ಬ ದ್ವೈತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬೇರೆ. ಅದ್ವೈತ ಪಂಡಿತ ದ್ವೈತಿಗಳೆಲ್ಲ ದ್ವೈತ ವೇದಾಂತ ಓದ್ದವರಾ? ಸುಧಾ ಪಂಡಿತರ ಅಲ್ಲ, ಅವರು ಸೂತ್ರ ಭಾಷೆ ಓದ್ದವರಲ್ಲ, ಅವರೇನು ಕೂಡ ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಅಲ್ಲೇನು ದೋಷ ಇಲ್ಲ. ಆದರೆ ಆಹಾರ ವಿಹಾರಕ್ಕೆ ನಾವು ಇನ್ವಾಲ್ವ್ ಆಗಬೇಕಾಗಿಲ್ಲ. ಯಾವುದೇ ಕೆಲಸಕ್ಕೆ ಬಂದ ಅವ್ನ ಕಸ್ಟಮರ್ ಅಷ್ಟೇ, ಅವನ ಕಸ್ಟಮರು ಇವನು, ಇವನು ಅವನ ಕೆಲಸ ಮಾಡಿಕೊಟ್ಟ ಬೋದೋಯ್ತು ಅಷ್ಟೇ. ಏನಲ್ಲ, ಯಾವ ವ್ಯಕ್ತಿ ಏನು ಜಾತಿ ಪ್ರಶ್ನೆ ಬರೋದೇ ಇಲ್ಲ. ನೀವು ಕ್ಯಾಶಿಯರ ಕೂತಿದ್ದೀರಪ್ಪ, ಚೆಕ್ ಕೊಟ್ಟ ಮಾಡಿದ್ರೆ ಕೊಟ್ಟ ಬೋದೋಯ್ತು, ಯಾವ ಜಾತಿಯಲ್ಲಿ ಕೇಳಬೇಕು ಅದಕ್ಕೆ ಈಗ ಪ್ರಶ್ನೆನೇ ಬರಲಿಲ್ಲ. ಆ ಇಶ್ಯೂ ತೊಗೊಳಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಜಾತಿ ಹಾಳಾಗಿ ಹೋಗಲಿ, ಓ ಈ ಮಠದವನು ಇವನು, ಇವನು ಓಡಾಡಿಸ್ಬೇಕು, ಅದು ಶುರು ಆಗ್ಬಿಡ್ತಾರೆ. ಇವನು ಹಂಗಾರ ಹೀಗೆ ಹಚ್ಚಿರೋದು ನಮ್ಮ ಮಠ ಅಲ್ಲ ಇವನು, ಆದ್ದರಿಂದ ಉಳಿದವನಿಗೆ ಕೊಡ್ತಾನೆ, ಇವನಿಗೆ ಕೊಡೋದಿಲ್ಲ, ಯಾಕೆ ನಮ್ಮ ಮಠ ಅಲ್ಲ ಇವನು. ಆ್ಯಕ್ಚುಲಿ ನೋಡಿದ್ದೇನೆ, ಕಣ್ಣಾರೆ ಕಂಡಿದ್ದು. ಅರ್ಥ ಆಯ್ತಾ? ನಿಮಗೆ ಗೊತ್ತಿಲ್ಲ, ನೋಡ್ದಾಗ ನೋಡ್ದಾಗಿರ್ತಾರ ಅವ್ರು, ಹೇಗಿರ್ತಾರೆ ಬೇರೆ ಬಡತವ್ರು ಕಂಡುಬಿಟ್ರೆ ನೋಡಿಲ್ಲ ಮರೆತು ಓಡಾಡ್ತಿರ್ತಾರೆ. ಮೂರ್ಖತರ ಬಾಂಧವ್ಯ ಬಂದ್ರೆ ಹೇಳಿ ಅದ್ವೈತಗಳನ್ನ ತಗೋಬಹುದು, ಕೊಡಬಾರ್ದು. ಅವ್ರ ಕಂಡು ಕಂಡೀಷನ್ ಹಾಕ್ಬೇಕು, ನಾವು ವೈಷ್ಣವ ದೀಕ್ಷೆ ತಗೊಳ್ಳೋದಾದರೆ ನಾವು ಸ್ವೀಕಾರ ಮಾಡ್ತೇವೆ, ಇಲ್ಲ ಅಂದ್ರೆ ಇಲ್ಲ. ವೈಷ್ಣವ ರೆಡಿ ಇದ್ರೆ ಓಕೆ, ರೆಡಿ ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಕೊಡೋಕೆ ಮಾತ್ರ ಇಲ್ಲ, ಆ ಹುಡುಗ ವೈಷ್ಣವನ ಆಗ್ತೀನಿ ಅಂದ್ರೆ ಕೊಡ್ಬೋದು ಅಷ್ಟೆ. ಹುಡುಗ ವೈಷ್ಣವನ ಆಗ್ತೀನಿ ಅಂತ ಒಪ್ಕೊಂಡ್ರೆ ಅವಾಗ ದೇವಸ್ಥಾನ ಎಷ್ಟೋ ಜನ ಹಾಕಿದ್ದಾರೆ, ಮಕ್ಕಳೆಲ್ಲ ವೈಷ್ಣವರು, ತಂದೆ ತಾಯಿ ಸುಮಾರ್ತರು, ಇವ್ರು ಚೇಂಜ್ ಆಗ್ಬಿಡಿ. ಇವತ್ತು ತುಂಬ ಜನ ಸಿಗ್ತಾರಂತ ಹೇಳ್ತಾ ಅವ್ರು ಹೇಳ್ತಾರೆ, ನಾವು ತಂದೆ ತಾಯಿ ಬದಿಯಲ್ಲಿ ನಮ್ಮದೇ ಅಡುಗೆ ಬೇರೆ, ಅಷ್ಟರ ಮಟ್ಟಿಗೆ ದೂರ ಆಗಿದ್ದಾರೆ ಅಂತ ಹೇಳ್ತಾರೆ. ಕೆಲವರು ಅವರು ಕನ್ವರ್ಟ್ ಆಗಿಬಿಡ್ತಾರೆ, ಅಂತ ಬೇಕಾಸ್ತನ ಸಿಗ್ತಾರೆ. ಬಹಾ ಪಾಪ ಅಂತ ಹೇಳಿಲ್ಲ, ತದ್ಭಕ್ತ ದ್ವೇಷ ಏ ವಚ, ಭಾರಿ ದ್ವೇಷ. ಇವ್ ಕೊಲಿಗೆ ನೀವೇ ದ್ವೇಷ ಮಾಡಿ ಆಫೀಸಲ್ಲಿ ಏನಾಗುತ್ತೆ, ಹಾಳಾಗೋಗ್ಬಿಡುತ್ತೆ. ಗೊತ್ತಾಯ್ತಾ? ಕೊಲಿಗೆ ಸಿಗ್ತಾರೆ ಪರಸ್ಪರ ಏನಾಗುತ್ತೆ, ಈಗ ಇದು ಸಂಸ್ಥೆ ಹಾಳಾಗೋಗ್ಬಿಡುತ್ತೆ ಅಷ್ಟೇ, ಮಾಡ್ಕೋಬಾರ್ದು. ಏನು ಪಂಗಡ ಅಂತ ಪ್ರಶ್ನೆ? ವಿಷ್ಣು ಭಕ್ತರೆಲ್ಲ ವಿಷ್ಣು ಭಕ್ತರಲ್ಲ ವೈಷ್ಣವರೇ, ಯಾವ ಜಾತಿಯಲ್ಲಿ ಆಧಾರಸ್ತತ್ರ ಕರ್ತವ್ಯ ಎತ್ರ ಭಕ್ತಿರ್ ಹರೇರ್ ವರ, ಆಚಾರ್ಯರ ಮಾತು. ಎಲ್ಲಿ ವಿಷ್ಣು ಭಕ್ತಿ ಇದೆಯೋ ಅಲ್ಲಿ ಗೌರವ ಕೊಡಿ. ಶೂದ್ರ ಇದ್ದಾನೆ ವಿಷ್ಣು ಭಕ್ತ, ವಿನಾ ಪ್ರಣಾಮಂ ಪೂಜ್ಯಸ್ತು, ವಿನಾ ಪ್ರಣಾಮಂ ಪೂಜ್ಯಸ್ತು. ಬ್ರಾಹ್ಮಣ ವೈಷ್ಣವ ಆಗಬೇಕಾಗಿಲ್ಲ, ಶೂದ್ರ ವೈಷ್ಣವ ಬ್ರಾಹ್ಮಣ ಅವೈಷ್ಣವ ಯಾರು ಶ್ರೇಷ್ಠ? ಈಗ ಶೂದ್ರ ವೈಷ್ಣವ ಶ್ರೇಷ್ಠ, ಆ ಭಾವನೆ ಇರಬೇಕು. ಇವತ್ತು ಅಟೆಂಡರ್ ಪ್ರಾಮಾಣಿಕ, ಎಸ್ ಆಫ್ ಡಿಸ್ಮಿಸ್ಡ್, ಯಾರು ಶ್ರೇಷ್ಠ? ಅಟೆಂಡರೇ ಶ್ರೇಷ್ಠ. ಯಾಕೆ? ಇವ್ರು ಯಾವ ತಪ್ಪುಗಳು ಮಾಡಿಲ್ಲ ಇವರು, ಆ ಕಾನ್ಸೆಪ್ಟ್ ನಮಗೆ ಹೇಗಿದೆ ಹಾಗೆ ಇದೆ. ಯೋಗ ಶಬ್ದಸ್ಯ ಇದೆಲ್ಲ ಅದು ಪ್ರಾಕ್ಟಿಕಲ್ ಇಟ್ಬಂದ್ಮೇಲೆ ಯೋಚನೆಯೇ ಇಲ್ಲ, ವೆರಿ ಸಿಂಪಲ್ ಇದು. ನಾವು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋತೇವೆ ಹೊರತು ಕನ್ಫ್ಯೂಷನ್ಗೆ ಚಾನ್ಸೇ ಇಲ್ಲ. ಹೆಚ್ಚು ಉತ್ತರ ಅಷ್ಟೇ ಇಲ್ಲ, ಉತ್ತರ ಜೊತೆಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದೃಷ್ಟಾಂತ ಇದೆ. ಮಹಾಭಾರತ ಯಾತಕ್ಕೆ ಓದಬೇಕು ಅಂದರೆ ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತ ವಿತ್ ಇಲ್ಲಿಸ್ಟ್ರೇಷನ್ ಸಿಗೋದ್ರಿಂದ ಮಹಾಭಾರತದಲ್ಲಿ ಹೇಗೆ ಫಾಲೋ ಮಾಡೋಕ್ಕೂ ತೋರಿಸ್ಕೊಡ್ತಾರಲ್ಲಿ. ಒಂದೇ ಮನೇಲಿದ್ದ ಭೀಮಸೇನ ದುರ್ಯೋಧನ ಗೊತ್ತಾಯ್ತಾ, ಯಾರ್ಯಾರು ಅಲ್ಲ ಅವನಿಗೆ, ಜೀವಾತ್ಮ ಜೀವಾತಮ. ಆದರೆ ಅವ್ರು ಹೇಗಿದ್ದಾರೆ, ಇವ್ರು ಹೀಗೆ ಇದ್ದಾರೆ, ಅವ್ರು ಹಾಗೇ ಇದ್ದಾರೆ, ಅದೇನು ಇದೆ. ಅವಾಗ ಇಂಟು ಒಳಗಿನಿಂದ ಕನೆಕ್ಷನ್ ತೋರಿಸ್ಬಾರ್ದು. ಹೊರಗಿನಿಂದ ಪ್ರೀತಿ ಬರೋದು ಬೇರೆ, ಒಳಗಿನಿಂದ ಬರೋದು ಬೇರೆ. ಹೊರಗಿಂದ ಯಾರೂ ಅಭ್ಯಂತರ ಮಾಡೋಗಿಲ್ಲ, ಒಳಗಿಂದ ನಮ್ಮ ಚಾಯ್ಸ್ ಅದು, ಯಾರು ಫೋರ್ಸ್ ಮಾಡೋಗಿಲ್ಲ. ಹಸಿವೆ ಬಂದು ಒಳಗಿಂದ ಹೇಗೆ ಆಗಬೇಕು ಹಾಗೆ. ಐ ಡೋಂಟ್ ಲೈಕ್ ಹಿಮ್ ಅಷ್ಟೇ, ಅದು ಯಾರು ಏನು ಲೈಕ್ ಹಿಮ್ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಹೊರಗೆ ಮಾತ್ರ ಹೇಗಿರ್ಬೇಕು ಅವನು, ಆ ರೂಲ್ಸ್ ಪ್ರಕಾರ ಹೇಗೆ ಆಗಿರ್ಬೇಕು. ಅವ್ನು ಪಕ್ಕದಲ್ಲಿ ಕೂತ್ರೆ ಅವ್ನು ಯಾರು ಅಂತ ಕೇಳಾಗಿಲ್ಲ, ಅವ್ನು ಪ್ಯಾಸೆಂಜರ್ ತೊಗೊಂಡಿದ್ದಾನೆ ಕೂತಿದ್ದಾನೆ ಅಷ್ಟೇ. ನೀವು ಎದ್ದೋಗೋದು ಅವ್ನು ಬೈಯೋದೆಲ್ಲ ಮಾಡೋಕೆ ಸಾಧ್ಯವಿಲ್ಲ, ಗೊತ್ತಾಯ್ತಾ, ಅದು ಮಾಡಾಗಿಲ್ಲೇ ಇಲ್ಲ, ತಪ್ಪು, ತುಂಬ ಅಪರಾಧ ಅದು. ಆದರೆ ಅವ್ನು ಕೊಟ್ಟ ಅಂತ ತಿನ್ನೋದು ಅವೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನು ಇವನು ಅವನಿಗೆ ಕೊಡ್ತಾನೆ, ಅವನು ಇವನಿಗೆ ಕೊಡ್ತಾನೆ, ಮತ್ತೆ ಎಷ್ಟೋ ಸತ್ ಬಸ್ಗಳಲ್ಲಿ ಕೂತಾಗ ಈ ಪ್ರಸಂಗ ಬರೋದು, ಹಣ್ಣಿದ್ದೇನೆ ತಿಳ್ಕೊಳ್ಳಿ. ಅವನಿಗೆ ಕೊಡ್ಲಕ್ಕೆ ಹೋದ್ರೆ ಅವನು ಇನ್ನೊಂದು ಯಾವುದೇ ತೆಗೆದುಕೊಳ್ಳೋಕೆ ಬರ್ತಾನೆ. ಆಮೇಲೆ ಅವಾಗ ಹುಷಾರಾಗಿರ್ಬೇಕಾಗೆ ಏನಾಗುತ್ತದೋ, ಈಗ ಕೊಲೀಸಿರ್ತಾರೆ ತಿಳ್ಕೊ, ಮನೆಗೆ ಕರಿತೇವೆ ಊಟಕ್ಕೆ ನೀವು, ಅವ್ನು ನಮ್ಮನೆ ನಮ್ಮನೆ ನಮ್ಮನ್ನು ಕರಿತಾನೆ. ಆಗ ಅವಾಗ ಏನಾಗುತ್ತೆ, ಅವ್ನು ಬರೋದನ್ನು ನಿಮ್ಮನ್ನೇನ ಬಂದಿದ್ದಿಲ್ಲ ಅಂತ. ಅದೆಲ್ಲ ಯಾಕೆ ಅದು ನಾವೇನು ಮಾಡ್ತೀವಿ, ಗೃಹಪ್ರವೇಶ ಆದರೆ ಬರೀ ಅವರಿಗೆ ಎಂಟ್ರಿ ಜಾಸ್ತಿ. ಸಾಯಂಕ ದೊಡ್ಡ ಪಫೆ ಮಾಡಿ ಹಾಕ್ಬಿಡ್ತಾನೆ, ಬೆಳಗ್ಗೆ ಹೋಮ್ ಆಗಿರ್ತ ಸಾಯಂಕಾಲ ಪಫೆ ಮಾಡ್ತಾನೆ, ಎಲ್ಲ ನ್ಯೂಟ್ರಲೈಸ್ ಆಗೋಗ್ಬಿಡುತ್ತೆ, ಏನೇನು ಉಳಿಯೋದಿಲ್ಲ. ಯಾಕೆ ಮತ್ತೆ ಮನೆ ಕಟ್ಟಿ ಯಾಕೆ ತೋರಿಸ್ಬೇಕು ಫಸ್ಟ್? ಇವನು ಮೊನ್ನೆ ತೋರಿಸ್ಲಕ್ಕಲ್ಲ ಕಟ್ಸಿರೋದು, ಯಾಕೆ ಕಟ್ಸಿರೋದು? ಅವರು ವಾಸ ಮಾಡಲಿಕ್ಕೆ ಅಷ್ಟೇ. ಯಾರಿರ್ಬೇಕು ಅವ್ರು ಉಳಿದೋ ಯಾಕೆ ಬರಬೇಕು? ಅದಕ್ಕೆ ಹೇಳೋ ಕಾರಣನೇ ಮನೆ ತೊಗೊಂಡಿದ್ದೀನಿ ಅಂತ ಹೇಳಬೇಕಾಗಿಲ್ಲ. ಕೆಲವು ವೈಯಕ್ತಿಕ ವಿಷಯ ಹೇಳಲೇಬೇಕಾಗಿಲ್ಲ. ಯಾವುದನ್ನು ಹೇಳೋದರಿಂದ ಈ ಧರ್ಮದ ಸಂಕಟ ಬರುತ್ತೋ ಅದನ್ನು ಹೇಳಕ್ಕೆ ಹೋಗ್ಬಾರ್ದು. ಯಾವ್ದು ಸುಮ್ಮನೆ ಇರಲಿ, ಆಫೀಷಿಯಲ್ ಇದಿರುತ್ತೆ ಮಾಡಿಕೊಂಡ್ರೆ ಓದೋಯ್ತು, ಮನೆ ತರಲಕ್ಕೆ ಹೋಗ್ಬಾರ್ದು. ಅವನ್ನೆಲ್ಲ ತಂದ್ರೆ ಭಾರಿ ಅಪಾಯ ಕಾರಣ. ಅಯತಿರಿ ಅಪ್ರಯತ್ನ ಪ್ರಯತ್ನಾದ್ಯತಮಾನಸ್ತು ಇತಿ ವಾಕ್ಯಶೇಷಾತ್. ಅಯತಿ ಅಪ್ರಯತ್ನ ಅಯತಿ ಶ್ರದ್ಧಯೋಪೇತ. ಅವನು ಅರ್ಜುನ ಪ್ರಶ್ನೆ ಕೇಳ್ತಾನೆ, ಪಾಪ ಶ್ರದ್ಧೆ ಇದೆ ಅವನಿಗೆ, ಪ್ರಯತ್ನ ಮಾಡಿದ್ರೆ ಅವನಿಗೆ ಪ್ರಯತ್ನ ಫೇಲ್ ಆಯಿತು ಅವನ ಗತಿ ಏನು ಅಂತ ಕೇಳಿದರೆ ಯೋಚನೆ ಮಾಡಬೇಕಾಗಿಲ್ಲ, ಪ್ರಯತ್ನ ಸರಿ ಇದ್ದರೆ ಸಕ್ಸಸ್ಫುಲ್ ಆಗದೆ ಹೋದರೂ ಕೂಡ ಬೆಲೆ ಇದೆ ಅಂತ ಹೇಳ್ತಾನೆ. ಫಲ ಅವನು ಯಶಸ್ವಿ ಆಗದೆ ಹೋದರೂ ಕೂಡ ಅವನೇನಿದೆ, ಗೌರವ ಇದೆ. ಕೆಲವು ಕೋರ್ಸ್ಗಳು ಇನ್ಕಂಪ್ಲೀಟ್ ಆದರೂ ಬೆಲೆ ಇದೆ ಅವರಿಗೆ, ಕೆಲವು ಕೋರ್ಸ್ ಕಂಪ್ಲೀಟ್ ಆದರೆ ಮಾತ್ರ ಬೆಲೆ ಅಲ್ಲ, ಅದರಲ್ಲಿ ಮೆರಿಟ್ ಇದ್ದರೆ ಮಾತ್ರ ಬೆಲೆ. ಜಸ್ಟ್ ಪಾಸ್ ಬಿ ಯಾರ್ಯಾರು ಕೇಳೋದಿಲ್ಲ ಅವನ್ನ, ತಿಳಿತಾರ? ಕೆಲವು ಸಿ ಎ ಬಂದ್ರೆ ಅದ್ರ ಅಟೆಂಪ್ಟೆಡ್ ಸಿ ಎ ಅದು ಸಾಕು, ಅದಕ್ಕೆ ಅಟೆಂಪ್ಟ್ ಇದ್ದರೂ ಸಾಕು, ಹಾಫ್ ಮಾಡಿದರೂ ಸಾಕು, ಕೆಲವಕ್ಕೆ ಬೆಲೆ ಇರುತ್ತೆ. ಯೋಗ ಶಬ್ದಸ್ಯ ಉಪಾಯಾರ್ಥತ್ವೇ ಅಪಿ ಅತ್ರ ಉಪಾಯ ವಿಶೇಷ ಇವ ಧ್ಯಾನ ಯೋಗಾದಿವೇಕ್ಷಿತಃ ನ ವಿರೋಧಃ. ಪ್ರಯತ್ನಾದ್ಯತಮಾನಸ್ಥೋ ಯೋಗಿ ಸಂಶುದ್ಧ ಕಿಲ್ಬಿಷಃ ಅಂತ ಮುಂದೆ ಬರುತ್ತೆ. ಓವರ್ ನೈಟ್ ಬರೋದಿಲ್ಲ, ಮನೋನಿಗ್ರಹ ಇತ್ಯಾದಿಗಳೆಲ್ಲ ಓವರ್ ನೈಟ್ ಸಾಧ್ಯ ಇಲ್ಲ. ಆದರೆ ತುಂಬ ಪ್ರಯತ್ನ ಪಟ್ಟರೆ ಅಭ್ಯಾಸ ಏನೋದು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಕೊನೆ ಕೊನೆಗೆ ಎಲ್ಲಿಗೆ ಹೋಗುತ್ತದೋ, ಅನೇಕ ಜನ್ಮ ಸಂಸಿದ್ಧ. ಕೆಲವು ವರ್ಷದ ಕೋರ್ಸ್ ಅಲ್ಲ, ಕೆಲವೆಲ್ಲ ಎಷ್ಟೋ ವರ್ಷಗಳ ಕೋರ್ಸು, ಎಷ್ಟೋ ಜನ್ಮದ ಕೋರ್ಸ್ ಇದು. ಆದರೆ ಪ್ರತಿ ವರ್ಷ ಪಾಸ್ ಆದಲ್ಲಿ ಮುಂದಕ್ಕೆ ಹೇಗೆ ಹೋಗ್ತಾನೋ, ಪ್ರತಿ ಜನ್ಮದಲ್ಲಿ ಏನಿರುತ್ತೆ ಅವನಿಗೀಗ ಪ್ರೋಗ್ರೆಸ್ ಇದ್ದೇ ಇರುತ್ತೆ. ಆದ್ದರಿಂದ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಯೋಗ ಶಬ್ದ, ಒಂದು ಉದಾಹರಣೆಗೆ ನೀವು ಯಾವುದೋ ಊರಿಗೆ ಹೋಗ್ತೀರಪ್ಪ, ಒಂದು 10 ಕಿಲೋಮೀಟರ್ ಇದೆ, ನೀವು 10 ನಿಮಿಷಕ್ಕೆ ಹೋಗಿಬಿಡ್ತೀರಿ, ಗೊತ್ತಾಯ್ತಾ? ಆದರೆ ದೂರ 100 ಕಿಲೋಮೀಟರ್ ಜಾಸ್ತಿ ಆಯಿತು. ಇವತ್ತು ಕಾಶಿ ಯಾತ್ರೆ 100,000 ಕಿಲೋಮೀಟರ್ ಇದೆ, ಜಾಸ್ತಿ ಆಯಿತು. ಬಟ್ ಎವ್ರಿ ಮೊಮೆಂಟ್ ನೀವು ನೋಡ್ತಿರ್ತೀರಿ, ಈಗ 1,000 ಕಿಲೋಮೀಟರ್ 900 ಕಿಲೋಮೀಟರ್ ಉಳ್ಕೊಂಡಿದೆ, 800 ಕಿಲೋಮೀಟರ್ ಉಳ್ಕೊಂಡಿದೆ, ಏನು ಕೊಡುತ್ತೆ ನಿಮ್ಗೆ ಮನಸ್ಸಿಗೆ ಸಂತೋಷ ಕೊಡು. ಆ ಥರ ಸಾಧನೆಯಲ್ಲಿ ಮುಂದೆ ಹೋಗೋದು ಒಂದು ಎಂಜಾಯ್ಮೆಂಟ್ ಅದು ಕೂಡ. ಏನು ಹೌದು, ದೊಡ್ಡ ದೇವತೆ ಆತ, ದೇವತೆ. ಅದು ಜನರಲ್ ಪ್ರಶ್ನೆ ಕೇಳ್ತಿರೋದು. ಅವಾಗ ಯಾರೇ ಕೇಳಿದ್ರು ಕೋರ್ಸ್ ಎಷ್ಟು ವರ್ಷಪ್ಪ ಅಂತ ಕೇಳಿದರು, 5 ಇಯರ್ಸ್ ಕೋರ್ಸ್ ಅಂತ ಹೇಳಿದ್ರು ಅಷ್ಟೇ. ಇವನು 5 ಇಯರ್ಸ್ ಅನ್ನಲ್ಲ, ಅವನು ಫೈನಲ್ ಇಯರ್ ಇದ್ದಾನೆ, ನಮಗೆ 5 ಇಯರ್ಸ್ ಕೋರ್ಸ್ ಅಂತ ಹೇಳ್ತಾರೆ ಅಷ್ಟೇ. ಅವನು ಫೈನಲ್ ಇಯರ್ ನೋಡು, ನಾವು ಅವ್ರು ಅವ್ರು 1 ವರ್ಷ ಅಂತ ಹೇಳಿಬಿಟ್ರೆ ಅದು ಇಂಡಿವಿಜುವಲ್ ಆಯಿತು, ಎಲ್ರಿಗೂ ಹೇಳಿದ್ದಲ್ಲ. 5 ಇಯರ್ಸ್ ಕೋರ್ಸು ಕೋರ್ಸಿನ ಲಕ್ಷಣ ಅದು. ಸಿದ್ಧಿಯಾಗಬೇಕು ಅನೇಕ ಜನ್ಮಗಳ ಸಾಧನ, ಬಹುನಾಮ ಜನ್ಮನಾಮಂತೆ ನಾನವಾನ್ ಮಾಮ ಪರ್ವ. ಜನರಲ್ ಸ್ಟೇಟ್ಮೆಂಟ್ ಅದು, ಯಾರ್ಯಾರು ಬೇಕಾಗಿದೆ ಹಿಂದೆ ಮುಗಿಸಿದ್ದಾರೆ ಅಂತ ಅರ್ಥ. ಅವ್ರು ಮುಗಿಸ್ಕೊಂಡು ಬಂದಿದ್ದಕ್ಕೆ ಹಾಗಾಗಿದೆ. ಮತ್ತು ಹೋಗೋ ರೀತಿ ಬೇರೆ, ಇವನು ಒಂದೇ ದಿವಸ ಇಬ್ಬರು ಹೊರಟರು, ಇವನು 3ನೇ ದಿವಸ ಸೇರಿದ ಡೆಲ್ಲಿನ, ಅವನು 1 ಗಂಟೆ ಒಳಗೆ ಸೇರಿದ, ಫ್ಲೈಟಲ್ಲಿ ಹೋದ ಅವನು, ಇವನು ಪಾಪ ಇದರಲ್ಲಿ ಹೊಟ್ಕೊಂಡ ಹೊರಟ ಹೊರಟ. ಇವ್ರು ಬಸ್ ಸ್ಟ್ಯಾಂಡ್ ಸೇರೋದು ಎಷ್ಟೊತ್ತೆ, ಹಿಂದೆಲ್ಲ ಏನಾಗ್ತಿತ್ತು, ನಾವು ಕಳಿಸಿ ಏರ್ಪಡೆದ ಬರೀ ವಾಪಸ್ ಬರೋದಕ್ಕೆ ಅವ್ರು ಬಾಂಬೆ ಸೇರಿಬಿಟ್ಟಿರ್ತಿದ್ದೆ ನಾವು, ಇವನು ವಾಪಸ್ ಬರ್ತೀವಿ ಇಲ್ಲಿ ದಾರಿಯಲ್ಲಿ ಇರ್ತೀವಿ, ಅವ್ರು ಬಾಂಬೆ ಆಗ್ತಿತ್ತು ಅಷ್ಟೊತ್ತಿಗೆ. ಅದು ಅನಿವಾರ್ಯ, ಅದು ಅದಕ್ಕಿಂತ ಸಂಬಂಧನೇ, ಯಾಕಂದ್ರೆ ಹೋಗೋ ಸ್ಪೀಡ್ ಬೇರೆ ಆಗಿಬಿಡುತ್ತೆ. ಅದೇ ಆಚಾರ ಶಾಸ್ತ್ರ, ಅವ್ರ ವಾಯುಸ್ಥಿತಿ ಪಾರಾಯಣ ಮಾಡ್ತೀರಿ, ಉಳಿದು ಯಾವ ನವಗ್ರಹ ಮಾಡ್ತಾ ಕೂತಿದ್ದಾನೆ ಅವನು. ಇವ್ರು ಫಾಸ್ಟೆಸ್ಟ್ ಕೆಲಸ ಆಯಿತು ಇವನಿಗೆ. ಅವ್ರು ಇದು ಎಷ್ಟೋ ಮಾಡ್ತಿದ್ರೆ ಹಾಗೆ ಇರುತ್ತಾಳೆ. ಯಾಕೆ ವಾಯುದೇವ್ರು ಮೇ ಅತಿ ಮೇನವರು ಗೊತ್ತಾಯ್ತು. ನವಗ್ರಹ ಹೋಮಕ್ಕೂ ನಮ್ಮ ಜನಕ್ಕೆ ನವಗ್ರಹ ಹೋಮ ಪಾಪ್ಯುಲರ್ ವಾಯ್ಸ್ ಜೊತೆ ಆಗೇ ಇಲ್ಲ. ಬಾಯಲ್ಲಿ ಸಿದ್ಧಾಂತ ಹೇಳಿದ್ರು ಕೂಡ ಫಾಲೋಯಿಂಗ್ ಇಲ್ಲೇ ಇಲ್ಲ ಅದಕ್ಕೆ. ತಿಳಿತಾ ಅಪಮಾನ ಹೋಮ ವಾಯು ಸ್ತುತಿ ಅವೆಲ್ಲ ಮಾಡಿದಾಗ ಏನು ಕ್ಲಿಯರಾಗಿ ನಮಗೆ ಅರ್ಥ ಆಗಿ ತುಂಬ ಜನಕ್ಕೆ ಇವತ್ತಿಗೂ ಪುರೋಹಿತರಿಗೂ ಕಾನ್ಸೆಪ್ಟ್ ಇಲ್ಲ. ಅವ್ರು ಬರೀ ಇಂಥ ಹೋಮಗಳು ಹೇಳ್ತಾರೆ ಹೊರತು ಯಾವ್ದು ಹೇಳೋದಿಲ್ಲ, ವಾಯುಸ್ಥಿತಿ ಪುರ ಇಂಥದ್ದು ಹೇಳೋದೇ ಇಲ್ಲ. ಅದೆಲ್ಲ ಮಾಡಿದರೆ ಸಿದ್ಧ ವೈಷ್ಣವತ್ವ ಬೇಗ ಬರುತ್ತೆ. ಅವರಿಗೆ ನಂಬಿಕೆ ಇಲ್ಲ, ಅದು ಸಮಸ್ಯೆ ಇರೋದು. ಯೋಗ ಶಬ್ದಸ್ಯ ಉಪಾಯಾರ್ಥತ್ವೇಪಿ ಯೋಗಿನಃ ಏವ ಅತ ಇತಿ ಭಗವದೇ ಬಂಧುರ ಆತ್ಮ ಇತಿ ವೈಷ್ಣವಾನಾಮೇವ ಭಗವತ್ ಪ್ರಿಯತ್ವಸ್ಯ ಉಕ್ತತ್ವ. ಎಲ್ಲೆಲ್ಲಿ ಬಂಧುಗಳು ಅಂತ ಕರೀತಾರೋ ವೈಷ್ಣವರು ಮಾತ್ರ ತಿಳ್ಕೊ, ಬಾಂಧವ ವಿಷ್ಣು ಭಕ್ತಾಶ್ಚ ಅಂತ ಹೇಳಿಬಿಟ್ಟಿದ್ದಾರೆ. ಅನಾತ್ಮನಃ ಇತಿ ಅವೈಷ್ಣವಾನಾಂ ಭಗವದ್ ಅಪ್ರಿಯತ್ವಸ್ಯ ಉಕ್ತತ್ವಾದಿತಿ ಭಾವ. ಅನಾತ್ಮರು ಅಂದ್ರೆ ಅವೈಷ್ಣವರು, ಅನಾತ್ಮರು ಅವೈಷ್ಣವರು. ಬಂಧುಗಳಂದ್ರೆ ಆತ್ಮೀಯರು ಅಂದರೆ ವೈಷ್ಣವರು, ಅನಾತ್ಮೀಯರು ಅಂದರೆ ಅವೈಷ್ಣವರು ಅಂತ ಅರ್ಥ. ಅಯತಿ ಇತಿ ಅರ್ಜುನ ಪ್ರಶ್ನವಾಕ್ಯ ಗತ ಗತ ಅಯತಿ ಪದಸ್ಯ ಗೃಹಸ್ಥಾದಿಹಿ ತನ್ಯಥಾ ಪ್ರತೀತಿ ದಾಸಾರ್ಥಮಾಹ. ಇವತ್ತು ನೀವು ಆಫೀಸ್ಗಳಲ್ಲಿ ಹೋಗಿ ಬೇರೆ ಜಾತಿಯವರಿದ್ರೆ ಬೇಗ ಕೆಲಸ ಆಗುತ್ತೆ, ನಮ್ಮವರಿದ್ದರೆ ಕೆಲಸ ಆಗೋದೇ ಇಲ್ಲ. ಮಠದಿಂದ ಶುರುವಾಗುತ್ತೆ ಅಲ್ಲಿ ಹೋದ ತಕ್ಷಣ ಯಾವ ಮಠದವ್ರು ಯಾವ ಅಲ್ಲಿಂದ ಏನೇನು ಅಡ್ಡ ಹಾಕ್ತಾರೋ ಅಷ್ಟು ಅಡ್ಡ ಹಾಕ್ತಾರೋ ಅವ್ರು ಬಿಡೋದಿಲ್ಲ ಗೊತ್ತಾಯ್ತಾ. ಬೇಕಾದ್ರೆ ನೋಡಿದ್ದೀನಿ ಅದು ಬೇರೆಯವರಿದ್ದರಂದು ತಕ್ಷಣ ಕೆಲವರು ಎಂದೆಂದೂ ಕೆಲಸ ಮಾಡಿಕೊಡ್ತಾರೆ. ಕೆಲವರಂತೂ ಎಷ್ಟು ಇದಾಗಿರ್ತಾರೆ ಅಂದರೆ ಟಾಪ್ ಪ್ರಯಾರಿಟಿ ಕೊಟ್ಟು ಕೆಲಸ ಮಾಡಿಕೊಡ್ತಾರೆ. ನಮ್ಮವ್ರು ನೋ ಪ್ರಯಾರಿಟಿ ನೋಡಿದ್ರೆ ನೋಡಿದಾಗಿರ್ತಾರೆ, ಏನು ಮಾಡ್ತಾರೆ, ಏನೋ ಪ್ರಯತ್ನ ಮಾಡ್ತಾರೆ, ಎಲ್ಲೋ ಹಾಕ್ತಾರೆ, ಇಲ್ಲದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲದಿದ್ದು ಯಾವುದೋ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳ್ತಾನೆ, ಅವ್ರು ಬೇಕಿರೋದಿಲ್ಲ ತಿಳಿತಾ ಸೃಷ್ಟಿ ಮಾಡ್ತಾರೆ, ಅದನ್ನು ತಲೆ ಕೆಡಿಸ್ಬಿಡ್ತಾರೆ. ಬೇಕಾದ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಪ್ರಿಂಟಲ್ಲಿ ಅಷ್ಟೇ ಬೇರೆಯವ್ರಿಗೆ ಪ್ರಿಂಟ್ ಕೊಟ್ಟು ಕೆಲಸ ಆಗೋಗ್ಬಿಟ್ಟಿದೆ. ನಂಬರ್ ಅಡ್ವಾನ್ಸ್ ತೊಗೊಂಡು ಇವತ್ತು 20 ವರ್ಷದ ಕೆಲಸ ಮಾಡಿಕೊಟ್ಟಿಲ್ಲ, ಅಡ್ವಾನ್ಸ್ ತೊಗೊಂಡು ಮೋಸ ಮಾಡಿದ್ದಾರೆ. ಅವರು ಅವೆಷ್ಟವರು ಅವತ್ತು ಅಷ್ಟು ಪ್ರಾಮಾಣಿಕರಾಗಿರ್ತಾರೆ ತಿಳಿತಾ. ಅದು ನಮ್ಮಲ್ಲಿ ಏನು ಬಂದಿದೆ ಅಂತ ಭಾಳ ರಕ್ತಗತ ಆಗಿಬಿಟ್ಟಿದೆ. ಈ ಮಠ ಇತ್ಯಾದಿಗಳೆಲ್ಲ ಮನಸ್ಸಿನಲ್ಲಿ ಯಾಕೆ ಕೂತಿದೆ ಅಂದರೆ ಅವ್ರು ಬೇರೆ ಮಠ ಆದರೂ ಸರಿ ಬೇರೆ ಮಠ ಆಗಬಾರ್ದು. ಆ ಥರ ಭಾಳ ಟ್ರೈನ್ ಅಪ್ ಆಗಿಬಿಟ್ಟಿದ್ದಾರೆ. ಓವರ್ ನೈಟ್ ಬಿಡೋಕ್ಕಾಗಲ್ಲ, ಅದನ್ನು ಬಿಡದೆ ಹೋದ್ರೆ ಉದ್ಧಾರ ಆಗೋದೇ ಇಲ್ಲ. ಇತಿ ಯೋಗಿನ ಏವಾ ಬಂಧುರಾತ್ಮ ಇತಿ ಅಯತಿ ಇತಿ ಅಯತಿ ರೀತಿ ಗೃಹಸ್ಥಾದಿರೇವ ಅರ್ಥ ಕಿಮ್ನಸ್ ಅಯತಿ ಶಬ್ದಕ್ಕೆ ಪ್ರಯತ್ನ ಮಾಡದೇ ಇದ್ದವರು ಅಂತ ಅರ್ಥನೆ ಹೊರತು ಯತಿ ಅಲ್ಲದವರು ಅಂತ ಅರ್ಥ ಮಾಡಬಾರದು. ಯತಿ ಸನ್ಯಾಸಿ ಅಯತಿ ಸನ್ಯಾಸಿಗಳಾದವರು ಮೋಕ್ಷ ಇಲ್ಲ ಅದಕ್ಕೆಲ್ಲ ಅರ್ಥ ಮಾಡಬಾರ್ದು. ಯತಿ ಅಂದರೆ ನಿಂದ್ರೆ ನಿಗ್ರಹ ಅಂತ ಅರ್ಥ ಮಾಡಬೇಕೆ ಹೊರತು ಆಶ್ರಮದ ಸನ್ಯಾಸ ಅಂತ ಅರ್ಥ ಮಾಡಬಾರದು ಅಂತ ಹೇಳಿ. ಪ್ರಯತ್ನಾದಿತಿ ಅಯತೇಹೇ ತತ್ರ ಶ್ರದ್ಧಾವತಃ ಕಾಗತಿ ರೀತಿ ಪ್ರಶ್ನೆ ಜನ್ಮಾಂತರೇ. ನೋಡಿ ಪ್ರಯತ್ನವಾನ್ ಭವತಿ ಇತಿ. ಈಗ ಅವನು ಮಾಡದೆ ಹೋದರೂ ಜನ್ಮಾಂತರದಲ್ಲಿ ವಿಶೇಷ ಸಾಧನೆ ಮಾಡ್ತಾನಾದ್ದರಿಂದ ಸಮಸ್ಯೆ ಇಲ್ಲ. ಪರಿಹಾರಸ್ಯ ಉಕ್ತತ್ವ ಅಪ್ರಯತ್ನ ಏವ ಅಯತೇರಿ ಅವಗಮ್ಯತೆ. ಸೊ ಪ್ರಯತ್ನಶೀಲ ಅಂತ ಅರ್ಥ ಮಾಡಬೇಕೇ ಹೊರತು ಸನ್ಯಾಸಿ ಅಂತ ಅರ್ಥ ಅಲ್ಲ. ಅನ್ಯಥಾ ಜನ್ಮಾಂತರೇ ಶ್ರದ್ಧಾವಶಾತ್ ಚತುರ್ಥಾಶ್ರಮಿ ಭವತಿ ಇತಿ ಪರಿಹಾರ ಪ್ರಸಂಗಾದಿತಿ ಭಾವ. ಇಲ್ಲಿ ಹೋದ್ರೆ ಕೃಷ್ಣ ಏನು ಹೇಳ್ತಿದ್ದ, ಇವತ್ತಲ್ಲ ಮುಂದಿನ ಜನ್ಮದಲ್ಲಿ ಯತಿಯಾಗ್ತಾನೆ ಅಂತ ಹೇಳ್ತಿದ್ದ. ಯತಿ ಯಾವ ಜನ್ಮದಲ್ಲೂ ಯತಿಯಾಗದೇ ಮೋಕ್ಷಕ್ಕೆ ಹೋಗ್ಬೋದು ಗೊತ್ತಾದರೆ ಜ್ಞಾನಿ ಆಗದೆ ಮೋಕ್ಷಕ್ಕೆ ಹೋಗಕ್ಕೆ ಬರೋದಿಲ್ಲ. ಇವತ್ತಲ್ಲ ಇನ್ನೊಂದು ಜನ್ಮದಲ್ಲಿ ಏನಾಗಬೇಕು ಅವನು ಜ್ಞಾನಿ ಆಗಲೇಬೇಕು. ಆದರೆ ಸನ್ಯಾಸಿ ಆಗಲೇಬೇಕು ಅಂತಿಲ್ಲ, ಸನ್ಯಾಸಿ ಆಗಬೇಕಾದ ಕಾರಣ ಇಲ್ಲ ಮೋಕ್ಷಕ್ಕೆ ಹೋಗ್ತಾನೆ. ನಾನು ಯೋಗ ಶಬ್ದಸ್ಯ ಜ್ಞಾನೋಪಾಯಾರ್ಥತ್ವಾತ್ ಶ್ರದ್ಧಾವಾನ್ ಲಭತೆ ಜ್ಞಾನಂ ಇತ್ಯಾದೇಹೇ ಶ್ರದ್ಧಾಯಾ ಅಪಿ ಜ್ಞಾನೋಪಾಯತ್ವಾತ್ ಶ್ರದ್ಧಯೋಪೇತೋ ಯೋಗಾಚರಿತ ಮನಸ ಮಾನಸ ಆಗಿಬಿಡಿ. ಯೋಗಾಚರಿತ ಮಾನಸ ಇತಿ ಪರಸ್ಪರ ವಿರೋಧ ಇತ್ಯತಃ ಅದಕ್ಕೆ ಹೇಳ್ತಾರೆ ಯೋಗೇತಿ ಭವೇದಯಂ ವಿರೋಧೋ. ಇದು ಯೋಗ ಶಬ್ದೇನ ಅತ್ರ ಸಾಮಾನ್ಯತೋ ಜ್ಞಾನೋಪಾಯೋಭಿಧೀಯತೆ ನಚ ತದಸ್ತಿ ಧ್ಯಾನಸ್ಯ ವಿವಕ್ಷಿತತ್ವಾ. ಯೋಗ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಯೋಗ ಶಬ್ದಕ್ಕೆ ಧ್ಯಾನ ಅಂತ ಅರ್ಥ. ಕೆಲವೊಮ್ಮೆ ಯೋಗ ಅಂದ್ರೇನು ಬರೀ ಪ್ರಯತ್ನ ಅಂತ ಅರ್ಥ. ಕೆಲವೊಮ್ಮೆ ಯೋಗ ಅಂದರೆ ಕರ್ಮಯೋಗ, ಕೆಲವೊಮ್ಮೆ ಜ್ಞಾನಯೋಗ. ಇಲ್ಲಿ ಧ್ಯಾನ ಅಂತ ಅರ್ಥ. ಯೋಗ ಶಬ್ದಕ್ಕೆ ಅನೇಕ ಅರ್ಥ ಇದೆ, ರೆಲೆವೆಂಟ್ ಆಗಿರೋ ಅರ್ಥ ತಗೋಬೇಕಲ್ಲಿ. ನಚ ಯೋಗ ಶಬ್ದಸ್ಯ ಜ್ಞಾನೋಪಾಯವಾಚಿತ್ವ ವಿರೋಧ ಧ್ಯಾನಸ್ಯಾಪಿ ಜ್ಞಾನೋಪಾಯ ವಿಶೇಷತ್ವಾದಿತಿ ಭಾವ. ನಚ ಯೋಗ ಶಬ್ದಸ್ಯ ಜ್ಞಾನೋಪಾಯವಾಚಿತ್ವ ವಿರೋಧ. ಯೋಗದಿಂದ ಜ್ಞಾನ ಯೋಗ ಅಂಬೋದು ಅಪರೋಕ್ಷ ಜ್ಞಾನಕ್ಕೆ ಉಪಾಯ ಅಂತ ಹೇಳ್ತೀರಿ. ಹೇಗೆ ಅಂದರೆ ಧ್ಯಾನದಲ್ಲಿ ಸೇರಿರೋದ್ರಿಂದ, ಧ್ಯಾನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ್ದರಿಂದ ಯೋಗ ಸಾಧನ ಅಂದರೆ ಸರಿನೇ. ಪ್ರಯತ್ನಕ್ಕೂ ಯೋಗ ಅಂತಾರೆ, ಧ್ಯಾನಕ್ಕೂ ಯೋಗ ಅಂತಾರೆ. ಎಲ್ಲಿ ಯೋಗದಿಂದ ನಿಮಗೆ ಜ್ಞಾನ ಅಂತಾರೋ, ಅಪರೋಕ್ಷ ಜ್ಞಾನ ಅಂತಾರೋ, ಧ್ಯಾನ ಅಂತ ಅರ್ಥ. ಎಲ್ಲಿ ಕ್ರಮವಾಗಿ ಹೇಳ್ತಾರೋ ಅದು ಲೋಯರು ಅಂತ ಅರ್ಥ. ಕೋರ್ಸ್ ಅಂಬೋದು ಎಜುಕೇಷನ್ ಅಂಬೋದು ಎಸ್ ಎಲ್ ಸಿನೂ ಎಜುಕೇಷನ್ನೇ, ಪಿ ಯು ಸಿನೂ ಎಜುಕೇಷನ್ನೇ, ಡಿಗ್ರಿನೂ ಎಜುಕೇಷನ್ನೇ, ಅದೆಲ್ಲ ಯಾವ ಸಮಯದಲ್ಲಿ ಪ್ರಸಂಗದಲ್ಲಿ ಮಾತಾಡ್ತಾರೆ ನೋಡಬೇಕು. ಮೋಕ್ಷೋಪಾಯಶ್ಚ ಜಿಜ್ಞಾಸುರಪಿ ಕೇವಲ ಪಾಠಕಾತ್ ವಿಶಿಷ್ಟ ಕಿಮು ತದ್ವಿದ್ವಾನ್ ಕಿಂ ಪುನರ್ಯಸ್ತದಾ ತದಾಶ್ರಿತ ತದಾಸ್ಥಿತ ಇತಿ ಪರಮಯೋಗಿ. ಮೋಕ್ಷೋಪಾಯಸ್ಯ ಜಿಜ್ಞಾಸುರಪಿ ಕೇವಲ ಮುಂದೆ ಕೊನೆಗೆ ಬರುತ್ತೆ, ತಪಸ್ವಿಭ್ಯೋ ಅಧಿಕೋ ಯೋಗಿ, ಆಮೇಲೆ ಜ್ಞಾನೇಭ್ಯೋಪಿ ಮತೋಧಿಕ ಗೊತ್ತಾಯ್ತಾ. ತಸ್ಮಾತ್ ಯೋಗಿ ಭವಾರ್ಜುನ, ಯೋಗಿ ಹೈಯೆಸ್ಟ್ ಅಂತ ಹೇಳ್ತಾನೆ. ಅದಕ್ಕೆಲ್ಲ ಕೃಷ್ಣ ಅರ್ಥ ಹೇಳ್ತಾರೆ ಆಚಾರ್ಯರು. ಮೋಕ್ಷ ಇನ್ನೂ ಅವನಿಗೆ ಅಪರೋಕ್ಷ ಜ್ಞಾನಗಳು ಬಂದಿಲ್ಲ, ಅಪರೋಕ್ಷ ಜ್ಞಾನದ ಹಾದಿಯಲ್ಲಿ ಇಲ್ಲವೇ ಇಲ್ಲ ಅವನು. ಆದರೆ ಮೋಕ್ಷೋಪಾಯಸ ಜಿಜ್ಞಾಸುರಪಿ ಕೇವಲ ಪಾಠಕ ದ್ವಿಶಿಷ್ಟ, ಮೋಕ್ಷೋಪಾಯ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ. ಅವನು ಮೆಕ್ಯಾನಿಕಲಿ ವೇದಾಧ್ಯಯನ ಮಾಡೋನಿಗಿಂತ ಮೋಕ್ಷ ಬೇಕೆಂಬೋ ದೃಷ್ಟಿಯಿಂದ ಅವನು ಜ್ಞಾನಕ್ಕೋಸ್ಕರ ವೇದ ಓದಕ್ಕೆ ಶುರು ಮಾಡ್ತಾ ಇದ್ದಾನೆ, ಶುರು ಕೂಡ ಮಾಡಿಲ್ಲ, ಅವನು ಶ್ರೇಷ್ಠ ಅಂತ ಹೇಳ್ಬಿಡ್ತಾನೆ. ಕೆಲವರು ಇರ್ತಾರೆ ಅವನು ಫೈನಲ್ ಇಯರ್ ಓದ್ತಿರ್ತಾನೆ, ಮುಂದೆ ಏನು ಮಾಡ್ತೀನಿ ಅಂದರೆ ಕೆಲಸ ಸೇರ್ತೀನಿ ಅಂತಾನೆ, ಇನ್ನೊಬ್ಬನು ಮುಂದೆ ಓದ್ತೀನಿ ಅಂತಾನೆ, ಫಸ್ಟ್ ಇಯರ್ ಇದ್ದಾನೆ ಮುಂದೆ ಓದ್ತೀನಿ ಅಂತಾನೆ, ಇವನು ಫೈನಲ್ ಇಯರ್ ಸಾಕು ಅಂತಾನೆ, ಮುಂದೆ ಓದ್ತೀನಿ ಬೇರೆ ಕೋರ್ಸ್ ಇದು ಹೈಯರ್ ಕೋರ್ಸ್ ಓದ್ತೀನಿ ಅಂತಾನೆ. ಇವನ ಹೈಲಿ ಎಂಬಿಷಿಯಸ್ ಇವನು, ಅವನು ಅಲ್ಲ. ಸೊ ಯಾರು ಬೆಟರ್ ಪ್ರಿಫರೆನ್ಸ್ ಯಾರೇ ಕೊಡಬೇಕೀಗ, ಇವನಿಗೆ ಕೊಡಬೇಕು. ಇವನು ಚಿಕ್ಕವನಾದರೂ ಕೂಡ ಇವನ ಉದ್ದೇಶ ಭಾರಿ ದೊಡ್ಡದಿದೆ, ಅವನ ಉದ್ದೇಶ ಏನಿದೆ ನಿಂತೋಗ್ಬಿಟ್ಟಿದೆ, ಅರ್ಥ ಸರಿಯಲ್ಲ ಅದು. ಅದಕ್ಕೋಸ್ಕರನೇ ಮೋಕ್ಷೋಪಾಯಸ ಜಿಜ್ಞಾಸುರಪಿ ಕೇವಲ ಪಾಠಕ, ಕೇವಲ ಪಾಠಕ ಅಂದ್ರೇನು, ಮೆಕ್ಯಾನಿಕಲಿ ವೇದ ಅಭ್ಯಾಸ ಮಾಡ್ತಾನೆ, ಮೆಕ್ಯಾನಿಕಲಿ ಶಾಸ್ತ್ರ ಓದ್ತಾನೆ. ಇವತ್ತು ಎಷ್ಟೋ ಜನ ಶಾಸ್ತ್ರ ಓದೋದು ಕೂಡ ವೈರಾಗ್ಯ ಬಂದೇನು ಅಲ್ಲ, ಏನು ಅನಿವಾರ್ಯವಾಗಿ ಆ ಸಮುದ್ರ ಅಕೇಶನ್ ಬಂತು ಓದಿಬಿಟ್ಟ ಅಷ್ಟೇ, ಅಥವಾ ಬೇರೆ ಕಡೆ ಸೀಟ್ ಸಿಗಲಿಲ್ಲ ಓದಿಬಿಟ್ಟ, ಇವ್ರ ಕಡೆಗೆ ಅನುಕೂಲ ಇದೆ ಓದಿಬಿಟ್ಟ ಅಷ್ಟೇ, ಕಮಿಟೆಡ್ಡಾಗಿ ಓದಿದ್ದಲ್ಲ ಅದು. ಇನ್ನೇನು ಮಾಡ್ತಾನೆ, ಕೆಲವರು ಮೋಕ್ಷೋಪಾಯನೇ ಬೇಕು ಅಂತ ಓದ್ತಾನೆ, ಅವನು ಓದೋದಕ್ಕೆ ಇವನು ಓದೋಕ್ಕೆ ತುಂಬ ವ್ಯತ್ಯಾಸ ಇದೆ. ಇವನು ಓದು ಸುಧಾದಿ ಮಂಗಳ ಮಾಡಿದ್ರು ಕೂಡ ಇವನಿಗೇನಿಲ್ಲ, ಮೋಕ್ಷದ ಕಾನ್ಸೆಪ್ಟ್ ಇಲ್ಲ ಇವನಿಗೆ, ಪಾಂಡಿತ್ಯ ಬಂದುಬಿಟ್ಟಿದೆ ಅಷ್ಟೇ. ಇನ್ನೊಬ್ಬನಿಗೆ ಆಗಲ್ಲ, ಬರೀ ವಾಯುಸ್ತುತಿ ಪಾರಾಯಣ ಮಾಡ್ತಾನೆ ಅಷ್ಟೇ, ಅವನಿಗೇನು ಜ್ಞಾನ ಇದೆ ಅವನಿಗೆ, ನಾನು ಮೋಕ್ಷಕ್ಕೆ ಹೋಗಬೇಕು ಅಂತಿದೆ. ಸೊ ಇವನ ಸಾಧನೆ ಭಾರಿ ದೊಡ್ಡದು, ಯಾಕಂದರೆ ಮುಂದೆ ಫಾಸ್ಟ ಮುಂದೆ ಹೋಗ್ತಾ ಬರ್ತಾನೆ, ಅವನೇನಾಗುತ್ತೆ ಅವನೀಗ ನಿಂತು ಹೋಗಿಬಿಡ್ತಾನೆ. ಅದು ಮೋಕ್ಷೋಪಾಯ ಇದ್ದರೆ, ಮೋಕ್ಷೋಪಾಯದ ಕಾನ್ಸೆಪ್ಟ್ ಇದ್ದರೆ ಮಾತ್ರ ಅಲ್ಲಿ ಮಹತ್ವನೇ ಹೊರತು ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ವಿಶಿಷ್ಟ ಕಿಮು ತದ್ವಿದ್ವಾನ್, ಎಷ್ಟೋ ವೇದಾಧ್ಯ ಸಮಗ್ರ ವೇದ ಪಾರಾಯಣ ಮಾಡೋರಿದ್ದಾರೆ, ಒಂದು ಪದ ಅರ್ಥ ಗೊತ್ತಿರೋದಿಲ್ಲ ಅವ್ರಿಗೆ, ಮೆಕ್ಯಾನಿಕಲ್ ಆಗಿರ್ತಾರೆ. ಇವನು ಒಂದೇ ಬಡಿತಾ ಸೂಕ್ತ ಫಸ್ಟ್ ಕ್ಲಾಸಾಗಿ ಅರ್ಥ ಹೇಳ್ತಾರೆ. ಅವನಿಗಿಂತ ಇವನು ಎಷ್ಟು ಶ್ರೇಷ್ಠ ಆಗಿಬಿಡ್ತಾನೆ ಈಗ, ಅವನೇನು ಬರೀ ಮೆಕ್ಯಾನಿಕ್, ಅದು ಕೇವಲ ಪಾಠಕ, ಮೆಕ್ಯಾನಿಕಲ್ ಮೆಮೊರೈಸೇಷನ್ ಅಷ್ಟೇ. ಒಂದು ಎರಡು ಇತ್ತು ಭಾರಿ ಗ್ರೇಟ್, ಎಲ್ಲ ವೇದನ ಓದಿದ್ದಾನೆ, ಪ್ರತಿಯೊಂದಕ್ಕೂ ಅರ್ಥ ಇದೆ, ಶ್ರದ್ಧೆ ಇದೆ ಅಂದರೆ ಗ್ರೇಟ್. ವಿಶಿಷ್ಟ ಕಿಮು ತದ್ವಿದ್ವಾನ್, ಎರಡು ತಿಳ್ಕೊಂಡ್ರೆ ಕೇಳಬೇಕಾ, ಕಿಂ ಪುನರ್ಯಸ್ ತದಾಸ್ಥಿತ, ಬರೀ ಪಾಠಕ ಒಬ್ಬ, ಅರ್ಥ ತಿಳ್ಕೊಂಡವನೊಬ್ಬ, ಇನ್ನೊಬ್ಬನು ಅನುಷ್ಠಾನವನ್ನು ಮಾಡೋನೊಬ್ಬ, ತದಾಸ್ಥಿತ ಭಾರಿ ದೊಡ್ಡವನು, ಅರ್ಥನೂ ಗೊತ್ತಿದೆ ವೇದನ ಓದಿದ್ದಾನೆ, ಇತ್ತ ಅನುಷ್ಠಾನವನ್ನು ಮಾಡ್ತಾನೆ, ಅವನು ಶ್ರೇಷ್ಠ. ಆದ್ದರಿಂದ ತಪಸ್ವಿಭ್ಯೋ ಅಧಿಕವೋ ಯೋಗಿ ಅಂತ ಯೋಗಿ ಶಬ್ದನ ಮೂರಾಗ ಸತ್ತು ಹೇಳ್ತಾನೆ. ಯೋಗ ಶಬ್ದದ ಬೇರೆ ಬೇರೆ ಲೆವೆಲ್ನಲ್ಲಿ ಹೇಳಿದ ಅರ್ಥ. ಹಾಂ, ಏನು ಫಲ ಇರುತ್ತೆ, ದಕ್ಷಿಣ ಕೊಟ್ಟರೆ ಅಷ್ಟೇ ಫಲ ಅಷ್ಟೇ, ಎಲ್ಲರೂ ಹೋದ ದಕ್ಷಿಣ ಕೊಡ್ತಾರಲ್ಲ ಅಷ್ಟೇ, ಇನ್ನೇನು ಜಾಸ್ತಿ ಸ್ಪೆಷಲೈಸೇಷನ್ ಇರೋದಿಲ್ಲ. ವಿಷಯ ಇತಿ ಪರಮಯೋಗಿ ತಪಸಶ್ಚೈವ ಯೋಗಾತ್ ಚರಿತ ಮಾನಸ ಮಾನಸಸ್ಯ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಇತ್ಯಾದಿ ಫಲಮಂ ಉಪಪಾದ್ಯತೆ ಜಿಜ್ಞಾಸು. ಯಾವನು ಇವತ್ತೊಂದು ಸ್ಟೇಜಲ್ಲಿ ಇದ್ದಾನೆ, 80 ವರ್ಷ ಆಗಿದೆ, ಏನೂ ಗೊತ್ತು, ಇವತ್ತು ಗೊತ್ತಾಯ್ತು ಅವನಿಗೆ, ಏಕಾಚಿ ಮಾಡೋಕ್ಕೂ ಒಂದು ಗೊತ್ತೆ, ಶಾಸ್ತ್ರ ಓದೋಕ್ಕೂ ಟ್ರೈ ಮಾಡೋಕ್ಕೆ ಹೋದ 81 ವರ್ಷ ಸತ್ಯ ಹೋಗ್ಬಿಟ್ಟೆ, 81 ವರ್ಷ ಒಂದೇ ವರ್ಷ ಅಷ್ಟೇ, ಬಟ್ ಇವನು ವ್ಯಾಲ್ಯೂ ತುಂಬ ಜಾಸ್ತಿ. ಯಾಕೆಂದರೆ ಇವನು ಎಲ್ಲಿಂದ ಚೇಂಜ್ ಆಗಿ ನೆಕ್ಸ್ಟ್ ಬರ್ತಲ್ಲಿ ಬಾರನ್ ಗಿಫ್ಟೇ ಬರುತ್ತೆ ಅವನಿಗೆ. ಇವನು ಸಕಲ ವೇದ ಒಂದೇ ಕಾಲಕ್ಕೆ ಯೋಚನೆ ಮಾಡಲೇ ಇಲ್ಲ, ಏನೋ ಯೋಚನೆ ಮಾಡ್ತಾ ಹೋಗ್ಬಿಟ್ಟ. ಕಾನ್ಸೆಪ್ಟ್ ಇವನ ಸಾಧನೆ ವ್ಯರ್ಥ, ಮುಂದೆ ಗೋಲಿಲ್ಲ ಅವನಿಗೆ, ಅವನಿಗೆ ಗೋಲಿದೆ. ಆದ್ದರಿಂದ ಅವನು ಭಾರಿ ಶ್ರೇಷ್ಠ. ಆದ್ದರಿಂದ ಯಾವಾಗಲೂ ಯಾವ ಕಡೆ ನಮ್ಗೆ ಪುಣ್ಯ ಇರಬೇಕು. ಏನು ಕೃಷ್ಣ ಏನು ಹೇಳ್ತಾನೆ, ಅರ್ಜುನ ಪ್ರಶ್ನೆ ಕೇಳಿದ, ಇವನು ಯೋಗಾಭ್ಯಾಸ ಮಾಡಲಿಕ್ಕೆ ಹೊರಟ, ಆದರೆ ಮುಗಿ ಭಾರಿ ಕಷ್ಟ ಅಂತ ಹೇಳಿಬಿಟ್ಟಿದ್ದೀನಿ ಈಗಾಗಲೇ, ಮುಗಿಸ್ಲಿಲ್ಲ, ಸತ್ತು ಹೋಗ್ತಾನೆ, ಏನು ಮಾಡಬೇಕು, ಅವನ ಗತಿ ಏನು, ಅವನು ಅವನ ಗತಿ ಏನು ಕೃಷ್ಣ, ಚಿನ್ನಾಭ್ರಮೇವ ನಶ್ಯತಿ, ಅವನು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತಾ, ಪೀಸ್ ಪೀಸ್ ಆಗಿ ಹೋಗ್ಬಿಡ್ತಾನೆ ಅಂತ. ಇಲ್ಲ ಇಲ್ಲ, ಪ್ರಾಪ್ಯ ಪುಣ್ಯಕೃತ ಅನ್ ಲೋಕಾನ್, ಪುಣ್ಯವಂತರು ಹೋಗೋ ಲೋಕ ಫಸ್ಟ್ ಹೋಗ್ತಾನ, ಅವ್ನು ಮಾಡಿದ್ದು ವೇಸ್ಟ್ ಆಗೋದಿಲ್ಲ, ಅಷ್ಟಕ್ಕೆ ಪುಣ್ಯ ಬಂತು ಹೋದ. ಆಮೇಲೆ ಅಲ್ಲಿ ಎಷ್ಟೋ ದಿವಸ ಇದ್ದ, ಹುಟ್ಟಿ ಬಂದ, ಹುಟ್ಟಬೇಕಾದ್ರೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ವಿಜಾಯತೆ. ಅವನು ಯೋಗ ಕಂಟಿನ್ಯೂ ಆಗೋ ಚಾನ್ಸ್ ಇರೋ ಮನೆಯಲ್ಲೇ ಹುಡ್ತಾನೆ, ಅತ್ ಅದು ಅನ್ನೋ ಚಾನ್ಸ್ ಇರೋದು. ಇನ್ನೊಂದು ಕಡೆ ಯೋಗಿ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಯೋಗಿಗಳ ವೈಷ್ಣವ್ರ ಮನೆ ಶುಚೀನಾಂ ಶ್ರೀಮತಾಂ ಗೇಹೆ, ಅಷ್ಟು ಅಷ್ಟೇ, ಮಡಿ ಮಾಡೋರ ಮನೆ ಒಳ್ಳೆ ಮಾಡ್ತಾರೆ, ಜ್ಞಾನ ಇಲ್ಲ ಅವ್ರಿಗೇನು ಭಾರಿ, ಬಟ್ ಒಳ್ಳೆ ಮನೆತನ ಅಲ್ಲಿ ಹುಟ್ಟುಬಿಡ್ತಾನೆ. ಇವನಾದರೆ ಯೋಗಿಗಳ ಮನೆಯಲ್ಲೇ ಹುಟ್ಟುಬಿಡ್ತಾನೆ ಇನ್ನೂ ಜಾಸ್ತಿ. ಅವನು ಅಂದರೆ ಎಷ್ಟು ಹುಟ್ಟಿದ ಬಾರನ್ ಗಿಫ್ಟ್ ಆಗಿ ಬಂತೆ ಎಲ್ಲ ಕೂಡ ಅವನಿಗೆ, ಎಷ್ಟೋ ದಿನಕ್ಕೆ ಆಚೆ ಭದ್ರಾಚಾರ್ಯ ಇದ್ದಾನೆ ಗೊತ್ತಾಗಲಿಕ್ಕೇ, ಸಾಯುವ ಸ್ಥಿತಿ ಬಂದಿದ್ದಕ್ಕೆ ಅವ್ರಿಗೆ ಗೊತ್ತು ಕೂಡ ಆಗೋದು, ಜನ್ಮದಲ್ಲೇ ಗೊತ್ತಾಗೋದಿಲ್ಲ ಎಷ್ಟು ಲಾಸ್ ಆಗುತ್ತೆ ಅವರಿಗೆ. ವೈಷ್ಣವ್ರ ಮನೆ ಹುಟ್ಟುಬಿಟ್ಟು ಏನಾಗುತ್ತೆ, ಇವಾಗ ಅದು ಬರದೇ ಹೋದ್ರೆ ಹುಟ್ಟಿ ಏನು ಪ್ರಯೋಜನ ಇಲ್ಲ. ಅಂದರೆ ಇವತ್ತು ವೈಷ್ಣವರಿಗೆ ಭದ್ರಾಚಾರ್ಯ ಯಾರು ಏನೂ ಗೊತ್ತಿರೋದಿಲ್ಲ, ಸಾರಿಗ್ರಾಮ ಕೂಡ ನೋಡಿರೋದಿಲ್ಲ ಅವರು, ಭದ್ರ ಸರುಮೂಲ ಏನಂತೂ ಗೊತ್ತೆ ಬೆಳೆಸ್ತಾರೆ ಮಕ್ಕಳನ್ನು ಅಂದರೆ ಎಷ್ಟು ಹೋಪ್ಲೆಸ್ ಅದು. ಇವ್ರು ಹೇಳೋದು ಹೇಳ್ಬಿಡ್ಬೇಕು, ತಿಳ್ಕೊಳ್ಳೋದು ಮುಂದೆ ಅವನಿಷ್ಟ. ತಪಸ್ಸೈವ ಯಜ್ಞಾದೇ, ಅದು ಕಂಟಿನ್ಯೂಯೇಷನ್. ಧ್ಯಾನಮೇವ ವಿಶಿಷ್ಯತೆ, ಎಷ್ಟೇ ತಪಸ್ ಮಾಡಿ ಎಷ್ಟೇ ಯಜ್ಞ ಮಾಡಿ ಧ್ಯಾನ ಅಂಬೋದೇನದು ತುಂಬ ಶ್ರೇಷ್ಠ. ಆದರೆ ಗೊತ್ತಾಯ್ತಾ, ಆದರೆ ಅಜ್ಞಾನಿ ಧ್ಯಾನತೋ ಜ್ಞಾನಂ, ಅವ್ರಿಗೇನು ಗೊತ್ತಿಲ್ಲ ಧ್ಯಾನ ಮಾಡ್ತಾ ಕೂತ್ಬಿಡ್ತಾನೆ. ಅದ್ರ ಬದಲು ಓದೋದು ಶ್ರೇಷ್ಠ ಅಂತ ಹೇಳ್ಬಿಟ್ಟು, ಓದಿದ ಮೇಲೆ ಧ್ಯಾನ ಮಾಡೋದು ಶ್ರೇಷ್ಠ. ಅದು ಓದೋದಕ್ಕಿಂತ ಮುಂಚೆ ಧ್ಯಾನ ಮಾಡ್ತೀವಿ ಅಂದರೆ ಅದು ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು. ಧ್ಯಾನಕ್ಕೆ ಅರ್ಥ ಬರೋದು ಯಾವಾಗ ಅಂದರೆ ಅಜ್ಞಾನಿ ಧ್ಯಾನತೋ ಜ್ಞಾನಂ, ಧ್ಯಾನಂ ಸಜ್ಞಾನಮಪ್ಯತಃ. ಧ್ಯಾನ ಮಾಡಬೇಕಾದ್ರೆ ಜ್ಞಾನ ಇದ್ದು ಧ್ಯಾನ ಮಾಡಿದ್ರೆ ಭಾರಿ ಗ್ರೇಟ್ ಅದು. ಆದರೆ ಬರೀ ಧ್ಯಾನ ಮಾಡ್ತಾರೆ, ಜ್ಞಾನ ಬಿಟ್ಟರೆ ಹೋಯ್ತು, ತುಂಬ ಅನ್ಯಾಯ. ತತ್ರಾಪಿ ಮಯಿ ಅಭಕ್ತಸ್ಯ ನಾನ್ಯಧ್ಯಾನಂ ಪ್ರಯೋಜಕಂ. ದೇವರಲ್ಲಿ ಭಕ್ತಿನೇ ಇಲ್ಲ, ಯಾರು ಧ್ಯಾನ ಮಾಡಿದರೂ ಅಷ್ಟೇ, ಅವನು ಏನೇನೂ ಪ್ರಯೋಜನ ಇಲ್ಲ. ಅದು ಇಲ್ಲಿ ಸುಪೀರಿಯರ್ ಇನ್ಫೀರಿಯರ್ ಕ್ವಶನ್ ಇಲ್ಲ, ವೇಸ್ಟ್ ಅದು. ಸುಪೀರಿಯರ್ ಇನ್ಫೀರಿಯರ್ ಯಾವಾಗ ರೈಟ್ ಟ್ರ್ಯಾಕಲ್ಲಿದ್ದರೆ, ರಾಂಗ್ ಟ್ರ್ಯಾಕಲ್ಲಿದ್ದರೆ ಏನು ಮಾಡಿ, ಏನು ಧ್ಯಾನ ಮಾಡಿದ್ರಷ್ಟೇ, ಜ್ಞಾನ ಮಾಡಿದ್ರಷ್ಟೇ. ಯಾರದೋ ಧ್ಯಾನ ಇದು ತಗೊಂಡು ಏನು ಮಾಡ್ತೀರಿ, ಅದನ್ನು ವೇಸ್ಟ್. ಎರಡು ಸರ್ತಿ ಇನ್ನೂ ಡೇಂಜರಸ್ ಕೂಡ. ಹೌದು, ಧ್ಯಾನ ಮಾಡಬೇಕಾದ್ರೆ ನೀವು ಏನು ಯಾವುದು ಓದಿದ್ದೀರಪ್ಪ ಜ್ಞಾಪಕ ಮಾಡ್ಕೊಂಡು ಅರ್ಥ ಆಗುತ್ತೆ. ಸುಮ್ಮನೆ ಕೂತು ಜ್ಞಾಪಕ ಮಾಡಿ ನಿದ್ದೆ ಬರುತ್ತೆ ಅಷ್ಟೇ, ಏನಾಗುತ್ತೆ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿದ್ದೆ ಬರುತ್ತೆ, ಯೋಚನೆ ಮಾಡಲಿಕ್ಕೆ ಕಣ್ಣು ಮುಚ್ಕೊಂಡು ಅವಾಗ ಉಪಯೋಗ ಆಗುತ್ತೆ. ಆದ್ದರಿಂದ ಧ್ಯಾನ ಅಂಬೋದು ಯಾವಾಗಲೂ ಕೂಡ ಜ್ಞಾನ ಇದ್ದವರಿಗೆ ಮಾತ್ರ. ಜ್ಞಾನ ಇದ್ದವನಿಗೆ ಚಾಯ್ಸ್ ಈಗ, ಇನ್ನೂ ಜ್ಞಾನ ಕಾರ್ಯ ಮಾಡ್ಬೋದು ಬೇಕಾದರೆ, ಅಥವಾ ಧ್ಯಾನ ಮಾಡ್ತಾ ಕೊಡ್ಬೋದು. ಅನ್ನು ಯಾಕೆಂದ್ರೆ ಹೇಳ್ತಾರೆ, ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ. ಇನ್ನೂ ಶಾಸ್ತ್ರ ಓದೋದು ಪಾಠ ಹೇಳೋದು ಒಂದು ಮಾರ್ಗ, ಇನ್ನೊಂದು ಅಥವಾ ಧ್ಯಾನ ಮಾಡ್ತಾ ಕೂತ್ಬಿಡೋದು ಅವನಿಷ್ಟ, ಅವರ ಯೋಗ್ಯತೆ ಹಾಗೆ ತಕ್ಕಂತೆ ಮಾಡ್ಬೋದು. ಮೊದಲು ಮಾತ್ರ ಮಾಡಲೇಬೇಕು. ತಥಾಪಿ ರೂಪ ಧ್ಯಾನ ಆಗ್ಬೋದು, ಗುಣ ಧ್ಯಾನ ಆಗ್ಬೋದು, ಅವರವ್ರ ಇಷ್ಟ. ಆ ಕಾಲಕ್ಕೆ ಏನು ಬೇಕೋ ಅದು. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಬಂಧುವಾಗಿರ್ತಾನೆ, ಯಾವುದೋ ಫಂಕ್ಷನ್ ಆದಾಗ ಬಂಧು ಅಂತ ಜ್ಞಾಪಿಸ್ಕೊತಾನೆ. ಡಾಕ್ಟ್ರ್ ಇರ್ತಾರೆ, ರೋಗ ಬಂದ ಡಾಕ್ಟ್ರ್ ಅಂತ ಜ್ಞಾಪಿಸ್ಕೊತಾನೆ. ಇಲ್ಲಿ ಗುಣ ಮುಖ್ಯ ಆಯಿತು, ಅಲ್ಲಿ ಬಂಧುತ್ವ ಮುಖ್ಯ ಆಯಿತು. ಇಬ್ಬ ಅವನು ಜ್ಞಾಪಕ ಮಾಡ್ಕೊಂಡಿದ್ದು ಹೌದು, ಜ್ಞಾಪಕ ರಿಮೆತ್ತ ಬೇರೆ ಬೇರೆ ಆಗಿಬಿಟ್ಟಿದೆ. ದೇವರನ್ನು ಏನಂತ ಮಾಡಬೇಕು, ಎಲ್ಲ ಕಾಡಕ್ಕೂ ಜ್ಞಾಪಕ ಮಾಡ್ಕೋಬೇಕು. ಯಾತಕ್ಕೆ ಎಲ್ಲ ದೇವರಾಗಿರೋ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಆದ್ದರಿಂದ ಪ್ರತಿಯೊಂದು ವಸ್ತು ನೋಡಿದಾಗ, ಕೆಲವರು ಇರ್ತಾರೆ ಮೊಮೆಂಟ್ ಯಾವುದೋ ಕೊಟ್ಟಿರ್ತಾರೆ, ಅದು ನೋಡಿದಾಗ ಜ್ಞಾಪಕ ಆಗುತ್ತೆ, ನೋಡಿದಾಗೆಲ್ಲ ಅವ್ರು ಜ್ಞಾಪಕ ಬರ್ತಾ ಇರುತ್ತೆ. ಕೆಲವರು ಎಲ್ಲ ಕೊಟ್ಟಿರ್ತಾರೆ, ಏನು ನೋಡಿದ್ರು ಜ್ಞಾಪಕ ಬರುತ್ತೆ, ಅದಕ್ಕೆ ಅದು ಎಲ್ಲ ಕೊಟ್ಟಿದ್ದವರು ಅಂತೆ. ಇವತ್ತು ದೇವರು ಎಲ್ಲ ಕೊಟ್ಟಿದ್ದ ದೇವರಾದ್ರಿಂದ ಪ್ರತಿಷ್ಠಾನದಲ್ಲೂ ದೇವರು ಜ್ಞಾಪಕ ಆಗಬೇಕು. ಗೊತ್ತಾಯ್ತಾ, ಕೆಲವು ಪದಾರ್ಥ ಯಾವಾಗಲೂ ವರ್ಷಕ್ಕೊಮ್ಮೆ ನೋಡ್ತಿರ್ತಾನೆ, ಅವತ್ತೊಂದೇ ಜ್ಞಾಪಕ ಆಗುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ದೇವ್ರ ಜ್ಞಾನ ಭಾರಿ ಸುಲಭ. ಯಾತಕ್ಕೆ ಎಲ್ಲ ಕೊಟ್ಟವನು ಅವನೇ ಆದ್ರಿಂದ ಅರ್ಥ, ನಮ್ಗೆ ಅದು ಗೊತ್ತಿಲ್ಲ ಆದ್ದರಿಂದ ಭಜಿತೆ ಆಗಿದೆ. ಗೊತ್ತಿದ್ಬಿಟ್ರೆ ದೇವರ ಧ್ಯಾನ ಮಾಡೋದು ಕಷ್ಟ ಅಲ್ಲ, ಬಿಡೋದು ಕಷ್ಟ. ಆ್ಯಕ್ಚುಲಿ ಯಾರೋ ಒಂದು ಭಾರಿ ಬೇಕಾದ್ರೂ ಕರಿಬೇಡಿ ಅಂದ್ಬಿಟ್ರೆ ಭಾರಿ ಡಿಸ್ಟರ್ಬ್ ಆಗಿಬಿಡ್ತಾನೆ. ಅವ್ರು ಕರೆದೇ ಇರಲಿಕ್ಕೆ ಹೇಗೆ ಸಾಧ್ಯ? ನಾನು ಕರೀಲೇಬೇಕು ನಾ, ಯಾಕೆ ಅಷ್ಟು ಎಷ್ಟೇ ಗಲಾಟ್ಮೆಂಟ್ ಬಿಡೋಕ್ಕೆ ಮನಸ್ಸು ಬರೋದಿಲ್ಲ. ಆ ರೀತಿ ಪ್ರಹ್ಲಾದನಿಗಿತ್ತು, ದೇವರನ್ನ ಬಿಡೋದನ್ನು ಬಿಡೋಕ್ಕೆ ಇಷ್ಟನೇ ಪಡ್ತೀವಿ, ಏನು ಕೊಟ್ಟರು ದೇವರು ಬಿಡೋದಿಲ್ಲ ಅಂತ ಹೇಳ್ತಿದ್ದ. ಅಂಥ ಜ್ಞಾನ ಇತ್ತು. ಜ್ಞಾನ ಅಂದ್ರೆ ಅದೇ ಅರ್ಥ ಮಾಡಿಕೊಡೋದೇ ಜ್ಞಾನ. ಅನ್ಯ ಸಾಮಾನ್ಯ ವಿತ್ಯೋಮೇ ಏ ಮೇ ಯಶ್ಚಾನ್ಯಂ ನೇತಿ ಪಶ್ಯತಿ ಅವರತ್ವದೃಗದಾಸೀನೋ ವಿದ್ವೇಷಿ ಚ ಇತಿ ಅಭಕ್ತಯ. ಅನ್ಯ ಸಾಮಾನ್ಯ ವಿತ್ಯೋಮೇ, ಯಾರು ಅಭಕ್ತರು, ಯಾರು ಧ್ಯಾನ ಮಾಡಿ ಉಪಯೋಗ ಇಲ್ಲ ಅಂದರೆ ಅನ್ಯ ಸಾಮಾನ್ಯ ವಿತ್ಯೋ, ವಿಷ್ಣು ಕೂಡ ಉಳಿದವರಂತೆ ಒಬ್ಬ ಅಂತ ತಿಳ್ಕೊಂಬಿಟ್ಟ. ಬ್ರಹ್ಮಾದಿ ದೇವತೆಗಳಂತೆ ವಿಷ್ಣುನು ಒಬ್ಬ ಅಂತ ತಿಳ್ಕೊಂಡ. ಅಥವಾ ಯಶ್ಚಾನ್ಯಂ ನೇತಿ ಪಶ್ಯತಿ, ಅಥವಾ ಬೇರೆಯವರು ಯಾರು ಇಲ್ಲೇ ಇಲ್ಲ, ಜೀರೋ ಅಂತ ತಿಳ್ಕೊಂಬಿಟ್ಟ. ಸರ್ವೋತ್ತಮತ್ವ ಅಲ್ಲ, ಉಳಿದು ಶೂನ್ಯ ಅಂತ ತಿಳ್ಕೊಂಬಿಟ್ಟ. ಆಮೇಲೆ ಅವರತ್ವ ದೃಕ್, ವಿಷ್ಣುವೇ ಕಡಿಮೆ ಬ್ರಹ್ಮಾದಿಗಳೇ ಶ್ರೇಷ್ಠ ಅಂತ ತಿಳ್ಕೊಂಬಿಟ್ಟ. ಇವೆಲ್ಲ ಎಂಥವ್ರು ಇವರು, ವಿದ್ವೇಷೀಚ ಇತಿ ಅಭಕ್ತಿ, ಇವರ ಭಕ್ತಿ ಶೂನ್ಯರು ಇವರೆಲ್ಲ. ದ್ವೇಷ ಮಾಡೋನು ವಿಷ್ಣುವನ್ನು ಕಡಿಮೆ ಅಂತ ತಿಳ್ಕೊಂಡೋನು, ವಿಷ್ಣುವನ್ನು ಉಳಿದವರಲ್ಲಿ ಒಬ್ಬನು ಅಂತ ತಿಳ್ಕೊಂಡೋನು, ವಿಷ್ಣುವಿಗಿಂತನೇ ಉಳಿದವರು ಶ್ರೇಷ್ಠ ಅಂತ ತಿಳ್ಕೊಂಡೋನು. ಎಲ್ಲ ಯಾರವರು? ಅಭಕ್ತಯ, ಭಕ್ತಿ ಇಲ್ಲದವರು ಅಂತ ಅರ್ಥ. ಮದ್ಭಕ್ತೋಪಿ ಕಾಮ ಕಾರ್ಯಾರ್ಥಂ ಯೋಧಾಯೇ ಧನ್ಯ ದೇವತಾಂ, ನಾನು ಭಕ್ತನಾಗಿದ್ದಾನೆ, ಯಾವುದೇ ಕೆಲಸ ಆಗಬೇಕಾಗಿದೆ ಬೇರೆ ದೇವತೆ ಧ್ಯಾನ ಮಾಡ್ತಾನೆ. ಅರ್ಥ ಆಯ್ತಾ? ಯಾವುದೇ ಕೆಲಸಕ್ಕೋಸ್ಕರ ಮಾಡ್ತಾನೆ. ಅವಾಗ ಏನಾಯಿತು? ಪರಿವಾರತಾಮೃತೆ ತಸ್ಮಾತ್ ಕೇವಲ ಮದುಪಾಸಕ. ಆದರೆ ಅವನು ಕೂಡ ನಂಬರ್ ಒನ್ ಅಲ್ಲ ಅಂತ ಹೇಳಿಬಿಟ್ರು. ವಿಷ್ಣು ಭಕ್ತನಾಗಿದ್ದಾನೆ, ಫಲಕ್ಕೋ ಬೇರೆಯವನು, ಅವನು ನಂಬರ್ ಒನ್ ಅಲ್ಲ, ಅದಕ್ಕೂ ವಿಷ್ಣುವೇ ಆರಾಧನೆ ಮಾಡ್ತೇನೆ ಅಂತಾನೆ. ಅವನು ಭಾರಿ ಶ್ರೇಷ್ಠ, ಹಾಡಿದರೆ ನಡೆಯನ ಹಾಡವೆ ಅಂತ ಆಸೆ ಹೇಳ್ತಾರಲ್ಲ ಹಾಗೆ. ಏನೇ ಆಪತ್ತು ಬಂದರೂ ಕೂಡ ವಿಷ್ಣುವೇ ಬೇಕು, ಈ ಕೆಲಸಕ್ಕೋಸ್ಕರ ಬೇರೆ ಕಡೆ ಹೋಗೋದಿಲ್ಲ, ನಾನು ವಿಷ್ಣುವೇ ಆಗಬೇಕು, ಅದು ಶ್ರೇಷ್ಠ. ಯೋಗ ಹಾಸ್ತು ಅಲ್ಲಿಗೆ, ನಾಳೆ ದಿವಸ ಅದರ ಅರ್ಥ ಓದಿ ಮುಗಿಸ್ಬೋದು. ಇದು ಮುಗಿದು 7ನೇ ಅಧ್ಯಾಯ ಶುರುವಾಗುತ್ತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯ.